श्री गुरुभ्यो नमः। हरिः ओम्। हयग्रीवं चिदानन्दविग्रहं सदनुग्रहं दशग्रीवच्छिदं शापान्मणिग्रीवविमोचनं स्वनामग्रहणादेव निरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितम्। स्वान्तस्थ अनन्तशय्याय पूर्णज्ञानरसरणसे उत्तुङ्गवाक्तरङ्गाय मध्वदुग्धाब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्ठं तत्त्वनिष्ठं वरिष्ठं सकलसुजनशिष्टं नित्यनिर्धूतकष्टम् हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकराचित अनन्त लीलागोपालपालितान् विद्यापयोनिधीन् वन्दे ब्रह्मविद्यागुरुन् मम। ब्रह्मचर्य हरिप्रीति सुविद्या वादशालिनः इष्टदान् कष्टहर्तॄन्नः विद्यामान्यान् मुनीन् नमः। वाजिराजपदद्वन्द्व वारिजासक्तमानसान् विश्वप्रियगुरून् वन्दे मन्दोहं देवि शुद्धये सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ। चिन्तामणिं स्वभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। श्रीगुरुभ्यो नमः। हरिः ओम्। ಇವತ್ತಿನ ದಿವಸ ಸಿದ್ಧಪುರುಷರಾಗಿರತಕ್ಕಂಥ ಇವರಾಮಪುರ ಅಪ್ಪ ಅವರ ಆರಾಧನೆ, ಮಹಾನುಭಾವರ ಆರಾಧನಾ ಸಂದರ್ಭವಾಗಿ ಇವತ್ತು ಅವರ ಚಿಂತನೆ, ಅವರ ಚರಿತ್ರೆಯ ಒಂದು ಮೆಲುಕನ್ನು ಹಾಕೋದು ನಮ್ಮ ಸಾಧನೆಗೆ ಅತ್ಯಂತ ಮೆರುಗನ್ನು ತರತಕ್ಕಂಥ ಕಾರ್ಯ. ಯಾರದ್ದಾದರೂ ಆರಾಧನೆ ಅಂತಾದಾಗ ಆರಾಧನೆ ಕಾಲದಲ್ಲಿ ಅವರ ಚರಿತ್ರೆಯನ್ನು ಸ್ಮರಣೆ ಮಾಡುವುದು ಸಹಜ. ಯಾಕೆ ಹಾಗೆ ಸ್ಮರಣೆ ಮಾಡಬೇಕು? ಗೊತ್ತಿದ್ದೇ ಇರುತ್ತಲ್ಲ. ಇಲ್ಲಿ ವರ್ಷೇ ವರ್ಷೇ ಹೊಸದಾದ ವಿಷಯಗಳನ್ನು ತಿಳಿಯಬೇಕು ಎನ್ನುವುದು ಸಹಜ. ಹಳೆ ವಿಷಯ ಗೊತ್ತಿದ್ದೇ ಅಲ್ವಾ? ಇಲ್ಲಿ ಹಾಗಲ್ಲ. ದೊಡ್ಡವರ ಚರಿತ್ರೆ ಯಾವಾಗೂ ಮಂತ್ರ ತುಲ್ಯ. ಮಂತ್ರ ಹೇಗಿರುತ್ತೆ? ಚಿಕ್ಕದಿರುತ್ತೆ. ಉಪದೇಶ ಕೊಟ್ಟ ಕೂಡಲೇ ಅದರಲ್ಲಿ ಎಷ್ಟು ಅಕ್ಷರ ಇದೆ, ಎಷ್ಟು ಶಬ್ದಗಳಿದೆ, ಅದರ ಅರ್ಥ ಏನು ಅಂತ ಗೊತ್ತೇ ಆಗಿಬಿಡುತ್ತೆ. ಗುರುಗಳ ಮೂಲಕ ತಿಳ್ಕೊಂಡ್ರೆ ಗೊತ್ತೇ ಆಗಿಬಿಡುತ್ತೆ. ಅಂಥ ಕಾಲಕ್ಕೆ ಅದು ಕಟ್ಟಿಕೊಂಡು ಏನು ಮಾಡಬೇಕು ಅಂದರೆ ಆ ಮಂತ್ರದ ಪ್ರಭಾವ ಯಾವಾಗ ಅಂದರೆ ಆ ಮಂತ್ರವನ್ನು ಸದಾ ಜಪ ಮಾಡಿದಾಗ, ಜಪ ಮಾಡಿದಾಗ ಆ ಮಂತ್ರದಿಂದ ಹೊರಟಂಥ, ಮಂತ್ರ ಜಪದಿಂದ ಹೊರಟಂಥ ಭಗವದ್ ರೂಪಗಳು ನಮ್ಮಲ್ಲಿ ಪ್ರವೇಶ ಮಾಡಿ ನಮ್ಮಲ್ಲಿ ವಿಚಿತ್ರವಾಗಿರತಕ್ಕಂಥ ಶಕ್ತಿಯನ್ನು ತುಂಬುತ್ತೆ. ಇದು ಮಂತ್ರದ ಕೆಲಸ. ಹಾಗೆಯೇ ಯಾರು ಯಾರು ದೊಡ್ಡವರಾದಂಥ ಮಹಾನುಭಾವರೆಲ್ಲ ಇದ್ದಾರೆ, ದೊಡ್ಡವರಾದಂಥ ಮಹಾನುಭಾವರೆಲ್ಲ. ಅಂಥ ಅವರ ಚರಿತ್ರೆ ಅಂದರೆ ಏನು ಅಂತ ಪ್ರಶ್ನೆ. ಮೂಲಭೂತವಾದ ವಿಷಯ ಯಾವುದು ಅಂದರೆ, ಭಗವಂತನನ್ನು ಬಿಟ್ಟರೆ ಲಕ್ಷ್ಮೀ ಬ್ರಹ್ಮಾದಿ ಸಮಸ್ತರು ಅಸ್ವತಂತ್ರರೇ. ಅವರವರ ಉಸಿರಾಟ ಆಡಲಿಕ್ಕೂ ಯಾರಿಗೂ ಸಾಮರ್ಥ್ಯವಿಲ್ಲ. ಆದರೆ ಪ್ರತಿಯೊಬ್ಬರಲ್ಲಿ ಭಗವಂತ ತಾನೇ ಇದ್ದುಕೊಂಡು ಅವರವರ ಆಕೃತಿಯನ್ನು ತಾನೇ ಧಾರಣೆ ಮಾಡಿ ಅವರಲ್ಲಿ ತಾನೇ ನಿಂತು ಶ್ವಾಸ ಮೊದಲುಕೊಂಡು ಸಕಲ ಇಂದ್ರಿಯಗಳ ಕಾರ್ಯ ಭಗವಂತನೇ ಮಾಡಿ ಮಾಡಿಸ್ತಾ ಬರ್ತಾ ಇದ್ದಾನೆ. ಯಾವಾಗಿಂದ? ಅನಾದಿಯಿಂದ. ಎಷ್ಟರ ಪರ್ಯಂತ? ಅನಂತ ಕಾಲದವರೆಗೆ. ದೇವರು ಒಂದು ಕ್ಷಣ ಸರದರೆ ಅವರವರ ದೇಹಗಳಿಂದ ಲಕ್ಷ್ಮೀದೇವಿ ಮೊದಲುಕೊಂಡು ಪರಮ ಪೂಜ್ಯಳಾದ ತಾಯಿ, ಈ ಜಗತ್ತನ್ನೇ ಹಡೆದಂಥ ನಮ್ಮ ತಾಯಿ ಲಕ್ಷ್ಮೀದೇವಿ ಮಹಾಶಕ್ತಳು. ಯಾರ ದೃಷ್ಟಿ ಬಿದ್ದರೆ ಸಾಕು, ಜಗತ್ತೆಲ್ಲ ಪ್ರಳಯ ಬಂದುಬಿಡುತ್ತೋ, ಸೃಷ್ಟಿ ಸ್ಥಿತಿ ಸಂಹಾರಗಳು ನಡೆದು ಹೋಗುತ್ತೋ, ಅಂಥ ಶಕ್ತಳು ನಮ್ಮ ಲಕ್ಷ್ಮಿ. ಆದರೆ ಲಕ್ಷ್ಮಿಯು ದೇವರು ಪಕ್ಕಕ್ಕೆ ಸರದರೆ ಉಸಿರಾಟವು ಆಡಲಾರದೆ ಸುಮ್ಮನೆ ಇರಬೇಕಾದ ಸ್ಥಿತಿ. ಉಸಿರಾಟವು ಆಡಲಾರದೆ ಸುಮ್ಮನೆ ಇದ್ದು ಬಿಡಬೇಕಾದ ಸ್ಥಿತಿ ಇದು. ಆದ ಕಾರಣ ಪ್ರತಿಯೊಬ್ಬರ ಚರಿತ್ರ ಅಂದರೆ ದೇವರೇ ಅವರವರ ಆಕಾರದಲ್ಲಿದ್ದುಕೊಂಡು ತಾನೇ ಅವರಿಂದ ಮಾಡಿ ಮಾಡಿಸಿದ ಚರ್ಯೆಯೇ ಅವರವರ ಚರಿತ್ರೆ. ಹಾಗಾದರೆ ಒಬ್ಬ ದೊಡ್ಡವರ ಚರಿತ್ರ ಅಂದರೆ ಅರ್ಥ ಏನು? ಅವರ ಆಕಾರದಲ್ಲಿ ಭಗವಂತ ನಿಂತು ಮಾಡಿದಂಥ ಚರ್ಯ. ಇದನ್ನೇ ಬಿಂಬಕ್ರಿಯಾ ಅಂತ ಕರೀತಾರೆ. ಅಂಥ ಬಿಂಬಕ್ರಿಯೆಯನ್ನು ದೊಡ್ಡವರ ಚರಿತ್ರೆ ಕೇಳಬೇಕು. ಕೇಳುವ ಕಾಲಕ್ಕೆ ಭಗವಂತ ಇಂಥ ಕಾರ್ಯ ಮಾಡಿಸಿದ್ದಾನೆ, ಇವರಲ್ಲಿ ನಿಂತು ಇವರಲ್ಲಿರುವಂಥ ಇವರ ಹೆಸರೇ ಇಟ್ಟುಕೊಂಡಿರುವಂಥ ಭಗವಂತ ಇವರಲ್ಲಿ ಇಂಥ ಕಾರ್ಯ ಮಾಡಿಸಿದ್ದಾನೆ ಅಂತ ತಿಳಿದು, ಅವ ಯಾರೋ ಅಲ್ಲ, ನನ್ನ ಬಿಂಬಮೂರ್ತಿಯೇ, ನನ್ನೊಳಗಿರುವ ಸ್ವಾಮಿಯೇ ಅಲ್ಲಿ ನಿಂತು ಆ ಕಾರ್ಯವನ್ನು ಮಾಡಿಸಿದ್ದಾನೆ ಅಂತ ಯಾರು ಚಿಂತನೆ ಮಾಡುತ್ತಾರೆ ಅವರಿಗೆ ಭಗವಂತ ಒಲಿದು, ಯಾವ ಗುರುಗಳಂತರ್ಯಾಮಿಯಾಗಿ ಭಗವಂತನನ್ನು ಚಿಂತನೆ ಮಾಡಿರ್ತಾರೆ, ಆ ಗುರುಗಳ ಅಂತರ್ಯಾಮಿಯಾದ ಭಗವದ್ ರೂಪ ಇವರ ಹೃದಯದಲ್ಲಿರುವ ಭಗವದ್ ರೂಪದಲ್ಲಿ ಬಂದು ನಿಂತು ಐಕ್ಯ ಆಗಿ ನಿಂತು ಇವರಿಂದ ವಿಶೇಷ ಸಾಧನೆ ಮಾಡಿಸ್ತಾರೆ. ಇದು ರಹಸ್ಯ. ಹೌದಾ? ಎಷ್ಟು ಸಲ ಮೆಲುಕು ಹಾಕಬೇಕು ಚರಿತ್ರೆಯನ್ನ? ಸದಾ ಮೆಲುಕು ಹಾಕಬೇಕು ನೋಡಿ. ಅದಕ್ಕಾಗಿಯೇ ಭಾಗವತ 12 ಸ್ಕಂಧಗಳು ಯಾವುದರಿಂದ ತುಂಬಿದೆ? ಭಕ್ತರ ಕಥೆಯಿಂದಲೇ ತುಂಬಿದೆ ನೋಡಿ. ಭಕ್ತರ ಕಥೆಯನ್ನು ಕೇಳುವಾಗ ನನ್ನ ಸ್ವಾಮಿಯೇ ಅವರಲ್ಲಿದ್ದುಕೊಂಡು ಇಂಥ ಕಾರ್ಯ ಮಾಡಿಸಿದ್ದಾನೆ ಅಂತ ಯಾರು ಚಿಂತನೆ ಮಾಡ್ತಾರೆ? ಅಂಥವರ ವಿಶೇಷ ಸಾಧನೆ ನಡೆಯುತ್ತೆ. ಹಾಗಾದರೆ ಎಷ್ಟು ಸಲ ಮಾಡಬೇಕು ಅದನ್ನು? ಸದಾ ಮಾಡಬೇಕು. ಆಗಿಲ್ಲವ, ವರ್ಷಕ್ಕೆ ಒಮ್ಮೆ ಆದರೂ ಆ ಮಹಾತ್ಮರ ಅಂತರ್ಯಾಮಿ ಭಗವಂತ ಮಾಡಿಸಿದ ಚರ್ಯಗಳನ್ನೆಲ್ಲ ಮಂತ್ರದಂತೆ ಬೇಸರದೆ ನೆನೆದು ಅವರ ಅಂತರ್ಯಾಮಿಗೆ ಸಮರ್ಪಿಸಿ ಅವನೇ ನನ್ನ ಸ್ವಾಮಿ, ನನ್ನ ಅನುಗ್ರಹ ಮಾಡಬೇಕು ಅಂತ ಅವರಿಗೂ ಅವರ ಒಳಗಿರುವ ದೇವರಿಗೂ ನಾವು ಶರಣಾಗತರಾದರೆ ನಮ್ಮ ಮೇಲೆ ಅವರ ಕಾರುಣ್ಯ ಸದಾ ನಿಲ್ಲೋದು ಸಾಧ್ಯ. ಆ ದೃಷ್ಟಿಯಿಂದ ಜಗತ್ತೇ, ಇಡೀ ಜಗತ್ತೇ ಒಬ್ಬರನ್ನ ಹೆಸರಿಂದ ಕರೆಯದೆ, ಹೆಸರಿಂದ ಕರೆಯದೆ ಅಪ್ಪ ಅಪ್ಪ ಅಂತ ಕರೀಬೇಕಾದರೆ ಆ ವ್ಯಕ್ತಿತ್ವದ ಪ್ರಭಾವ ಜನರ ಮೇಲೆ ಹೇಗಿರಬೇಕು ಅದು ನಾವು ಆಲೋಚನೆ ಮಾಡಬೇಕು. ಮಕ್ಕಳಿಗೆ ತಂದೆ ಹತ್ರ ಇರುವಷ್ಟು ಸಲಿಗೆ ಇನ್ಯಾರ ಹತ್ರ ಇರಲ್ಲ, ತಾಯಿ. ಅದಕ್ಕೆ ಅಲ್ಲಿ ಹೇಳ್ತಾ ಇದ್ದಾರೆ, ವಾಯುದೇವರನ್ನು ನಾವು ಮಾತರ್ಮೆ ಮಾತರಿಶ್ವನ್ ಅಂತ, ತಾಯಿ ತಂದೆ ಗುರು ಭ್ರಾತೃ ಬಂಧು ಎಲ್ಲ ನೀವೇ ಅಂತ ವಾಯುದೇವರನ್ನು ಹೇಗೆ ಚಿಂತನೆ ಮಾಡುತ್ತೀವೋ ಅಪ್ಪ ಅಂತ, ಇವರನ್ನೂ ಹಾಗೇ ಚಿಂತನೆ ಮಾಡಿದ್ರು ಜನವೆಲ್ಲ. ಇವರು ಹುಟ್ಟಿದ ತೀರ ತುಂಗಾ ತೀರ ಇಬ್ರಹಿಮಪುರ, ಅದು ಇಬ್ರಹಿಂಪುರ ಅಂತ ಕರೀತಾರೆ. ಅದು ಇಬ್ರಹಿಂ ಅನ್ನೋರು ಯಾರೋ ಬಂದಿದ್ದಕ್ಕೆ ಅದು ಇಬ್ರಹಿಂಪುರ ಅಂತಲ್ಲ, ನಂತರ ಈ ತುರುಷ್ಕರ ಹಾವಳಿಯಲ್ಲಿ ಅದು ಇಬ್ರಹಿಂಪುರ ಆಯಿತು. ಆದರೆ ಇದು ಇಬ್ರಹಿಮಪುರ. ಯಾಕೆ ಇದಕ್ಕೆ ಇಬ್ರಹಿಮಪುರ ಅಂತ ಹೆಸರು? ಅದಕ್ಕೆ ಹೇಳ್ತಾ ಬರ್ತಾ ಇದ್ದಾರೆ, ತ್ರೇತಾಯುಗದಲ್ಲಿ ಹಿಂದೆ ರಾಮದೇವರು ಇಲ್ಲಿಗೆ ಆನೆಯ ಮೇಲೆ ಬಂದಿದ್ದರಂತೆ. ಇಭ ಅಂದರೆ ಆನೆ, ಆನೆಯ ಮೇಲೆ ಕೂತಿರುವ ರಾಮ, ಇಭ ರಾಮ. ಆ ರಾಮ ಬಂದ ಪುರ, ಇಲ್ಲಿ ನೆಲೆಸಿದ್ದ ಪುರ, ಆದ್ದರಿಂದ ಇದು ಇಭರಾಮಪುರ ಅಂತ ವಿಶೇಷವಾಗಿ ಹೇಳ್ತಾರೆ. ನಂತರ ಈ ವಿಶೇಷವಾದಂಥ ಇವರಾಮಪುರದಲ್ಲಿ ಮಹಾನುಭಾವರಾಗಿರತಕ್ಕಂಥ ಅಹೋಬಲಾಚಾರ್ಯರು ಮತ್ತು ಕೃಷ್ಣಬಾಯಿ ಅಂತ ದಂಪತಿಗಳಿದ್ದರು. ಪರಮ ಸಾತ್ವಿಕರು, ರಾಘವೇಂದ್ರ ಸ್ವಾಮಿಗಳ ಪರಮ ಭಕ್ತರಾಗಿದ್ದರು. ಬಡವರು ಆದರೆ ಶಾಂತರಾಗಿದ್ದರು, ಇದ್ದದ್ರೊಳಗೆ ಸಂತೋಷ. ಅದಕ್ಕೆ ಹೇಳ್ತಾರೆ, ದುಡ್ಡಿಗೆ ಬಡತನ ಇದ್ರೂ ಮನಃಶಾಂತಿಗೆ ಬಡತನ ಇರಬಾರದು. ಮನಃಶಾಂತಿಗೆ ಬಡತನ ಇದ್ದು ದುಡ್ಡು ಇಟ್ಕೊಂಡು ಏನ್ ಮಾಡ್ತೀರ? ಹಾ, ನಂತರ ಅಹೋಬಳಾಚಾರ್ಯರು ಆ ಸುತ್ತಮುತ್ತು ಹಳ್ಳಿಗಳಿಗೆಲ್ಲ ಅವರು ಜೋಯಿಸರು, ಅಷ್ಟೇ ಅಲ್ಲ ಒಳ್ಳೆ ಶಾಸ್ತ್ರವೇತ್ತರು ಆಗಿದ್ರು. ಅಲ್ಲಿ ಮಂತ್ರಾಲಯಕ್ಕೆ ಯಾರೇ ಬಂದರು ಬ್ರಾಹ್ಮಣರು, ಅವರು ಇಲ್ಲಿಗೆ ಭೋಜನಕ್ಕೆ ಬರಬೇಕಂತ ಎಲ್ಲರನ್ನ ಸತ್ಕಾರ ಮಾಡುತ್ತಾ ಇದ್ರು. ಅಂಥ ಒಳ್ಳೆ ಭಾರದ್ವಾಜ ಗೋತ್ರೋತ್ಪನ್ನರವರು, ಜನರು ಇವರನ್ನ ಕಂಡ್ರೆ ತುಂಬಾ ಪ್ರೀತಿ ಮಾಡುತ್ತಾ ಇದ್ದರಂತೆ. ಇವರ ಹೆಸರು ಅಹೋಬಲಾಚಾರ್ಯ ಅಂತಿದ್ರು, ಇವರನ್ನ ಓಬಳಾಚಾರ್ಯ ಅಂತಲೇ ಕರೀತಾ ಇದ್ರು, ಓಬಳಾಚಾರ್ಯರು. ಆದರೆ ಇವರಿಗೆ ತುಂಬಾ ಕಾಲ ಅವರಿಗೆ ಸಂತಾನ ಇರಲಿಲ್ಲ ಅಂತ. ಅಂಥ ಸಂತಾನ ಇರಲಿಲ್ಲ, ಅವರಿಗೆ ಒಂದು ಮನಸ್ಸಲ್ಲಿತ್ತಂತೆ, ದೇವರ ಭಕ್ತರ ಆಗದೇ ಇರುವಂಥ 10 ಜನ ಮಕ್ಕಳು ಹುಟ್ಟೋದಕ್ಕಿಂತ ಹರಿಭಕ್ತನಾದಂಥ ಒಬ್ಬ ಮಗ ಹುಟ್ಟಿದರೆ ಸಾಕು ಅಂತ ಅವರ ಮನಸ್ಸಲ್ಲಿತ್ತು. ಅದನ್ನು ಅವರು ತಮ್ಮ ಮನೆ ದೇವರಾಗಿರತಕ್ಕಂಥ ಶ್ರೀನಿವಾಸ ದೇವರಲ್ಲೇ ವಿಶೇಷವಾಗಿ ಶರಣಾಗತರಾಗಿ ಸೇವಾದಿಗಳು ಶುರು ಮಾಡುತ್ತಾರೆ. ಹತ್ತಿರ ಇರತಕ್ಕಂಥ ಪಂಚಮುಖಿ ಪ್ರಾಣದೇವರ ಗಾಣಧಾಳ, ಅಲ್ಲಿಗೆ ಹೋಗಿ ಬಹುನಿಷ್ಠೆಯಿಂದ ಆ ಪ್ರಾಣದೇವರ ಸೇವಾ ಮಾಡುತ್ತಾರೆ. ಅಂಥ ವಿಶೇಷವಾಗಿರತಕ್ಕಂಥ ಪ್ರಾಣದೇವರು ಸೇವಾ ಮಾಡುತ್ತಾ ನಾಗಪ್ರತಿಷ್ಠಾದಿಗಳನ್ನು ಮಾಡಿದ್ರು ಅಂತ ಚರಿತ್ರೆಯಲ್ಲಿ ಬರ್ತಾ ಇತ್ತು. ಇವರ ಸೇವಾ ಹರಿವಾಯುಗುರ ಕಾರುಣ್ಯ ಇದರಿಂದಾಗಿ ಇವರಿಗೆ ಒಬ್ಬ ಮಗನಾದ. ಅರ ಕೇಳ್ತಾ ಇದ್ದಾರೆ, ವಿಶೇಷವಾಗಿರತಕ್ಕಂಥ ಆ ಮಗನಿಗೆ ಕೃಷ್ಣ ಅಂತ ಹೆಸರಿಡ್ತಾ ಇದ್ದಾರೆ. ಎಲ್ಲರಿಗೂ ಸಂತೋಷ ಆಗಿದೆ, ಹಳ್ಳಿಗಳಿಗೆಲ್ಲ ಸಂತೋಷ. ನಮ್ಮ ಜ್ಯೋತಿಷರಿ ಮಕ್ಕಳಾದ್ರಂತೆ ಅವರಿಗೆ ಕೃಷ್ಣ ಅಂತ ಹೆಸರಿಟ್ಟರು. ಆ ಮಗು ತುಂಬ ಸುಂದರ, ಎಲ್ಲರಿಗೂ ಬೇಕಾದವನಾಗ್ತಾ ಇದ್ದ. ಚಿಕ್ಕ ಹುಡುಗ, ಕಪ್ಪು ಬಣ್ಣದವ, ಕೃಷ್ಣನಂತೆ ಕಪ್ಪು ಬಣ್ಣ, ಒಳ್ಳೆ ಬಾಲ ಲೀಲೆಗಳೆಲ್ಲ ಮೋಹಕವಾಗಿದ್ದು ಅಂತ ಹೇಳ್ತಾ ಇದ್ದಾರೆ. ನಂತರ ಯಾರು ಬಂದರೂ ಆ ಕೃಷ್ಣನನ್ನು ಹತ್ತಿರ ಕರ್ಕೋಬೇಕು, ಮುತ್ತಾಡಬೇಕು. ಅದೇನಾಕಿತ್ತು ಅಂದರೆ, ಒಂದು ಸಲ ಈ ಹುಡುಗ ಯಾವುದಾವುದಕ್ಕಾದರೂ ಹಠ ಹಿಡಿದು ಅಳ್ಲಿಕ್ಕೆ ಶುರು ಮಾಡಿದರೆ, ಮಾಮೂಲಾಗಿ ಹುಡುಗರನ್ನು ಹಠ ಹಿಡಿಯುವಾಗ ಈ ಜೋಳಿಗೆ ಮಲಗಿಸಲಿಕ್ಕೆ ಜೋಳಿಗೆ ಅಂತ ಕಟ್ಟಿರ್ತಾರೆ, ಆ ಜೋಳಿಗೆಯಲ್ಲಿ ಹಾಕಿ ಇತ್ತುಕ್ತಾ ಇತ್ತು. ಆದರೆ ಆ ತೂಗಲಿಕ್ಕೆ ನೋಡಿದಾಗ ಆಕೆ ಪ್ರಯತ್ನವಿಲ್ಲದೆ ಆ ಜೋಳಿಗೆ ತಾನಾಗೆ ಯಾರೋ ಒಂದು ಅದೃಶ್ಯ ವ್ಯಕ್ತಿ ತೂಗಿದಂತೆ ತೂಗ್ತಾ ಇತ್ತು. ಏನೋ ಇವರು ತೂಗಿದಾಗ ಒಂದು ಸಲ ಹೋಗಿ ಒಂದು ಎರಡು ಸಲ ಬೇಕಾದ್ರೆ ಬಂದು ನಿಂತು ಹೋಗ್ಬೇಕಲ್ಲ, ಇಲ್ಲ ಹಾಗೇ ಬಲವಂತವಾಗಿ ಯಾರು ತೂಗಿದ್ರೆ ಹೇಗಿರುತ್ತೋ ಹಾಗೆಯೇ ಆಗ್ತಿತ್ತಂತೆ. ಸ್ವಲ್ಪ ಹೊತ್ತಿಗೆ ಮಗು ಮಲಗ್ತಾ ಇತ್ತು. ಈ ತೊಟ್ಟಿರು ತಾನಾಗಿ ತೂಗ್ತಾನೆ ಇರ್ತಾ ಇತ್ತು. ಇದು ಹಳ್ಳಿ 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 ಎಲ್ಲರಿಗೂ ಹಬ್ಬಿ ಹೋಯಿತದು. ಹಬ್ಬಿ ಹೋದ ಕೂಡಲೇ ಎಲ್ಲ ವಿಚಿತ್ರ ನೋಡಲಿಕ್ಕೆ ಓಬಳಾಚಾರ ಮನೆಗೆ ಏನು ತಂಡೋಪತಂಡವಾಗಿ ಬರ್ತಾ ಇದ್ದಾರಂತೆ. ಮೊದಲು ಮೊದಲು ಆಚಾರ ದಂಪತಿಗಳಿಗೆ ಇದು ಸ್ವಲ್ಪ ಭಯ ವಿಸ್ಮಯ, ಹಿಂಗಾಗ್ತಾ ಇದಲ್ಲ ಈ ಹುಡುಗಂದು ಅಂತ. ಆದರೆ ದೇವರ ಅನುಗ್ರಹದಿಂದ ಬಂದಿದ್ದಾನೆ ಅಂತ ಧೈರ್ಯ ಇತ್ತವರಿಗೆ. ನಂತರ ಚಿಕ್ಕ ಕೂಸು, ಆ ಪುಟ್ಟ ಕೂಸನ್ನು ಕರ್ಕೊಂಡು ಹಾಕಿ ಹತ್ತಿರದಲ್ಲಿ ಮಂತ್ರಾಲಯದಲ್ಲಿ ಆಗಾಗ ಹರಿಕಥೆ ಪುರಾಣ ಎಲ್ಲ ಆಗ್ತಿದ್ರೆ, ಅಲ್ಲಿಗೆ ಕೃಷ್ಣಬಾಯಿ ಕೂಡ ಮಗುವನ್ನು ಕರ್ಕೊಂಡು ಹೋಗ್ತಿದ್ರಂತೆ. ಆ ಪುರಾಣ ಕಥೆ ಹೇಳೋ ಕಾಲಕ್ಕೆ ಆ ಕೂಸು ಆ ಕಥೆಯನ್ನೇ ಕೇಳ್ತಾ ಕೊಡ್ತಾ ಇತ್ತಂತೆ. ಪುರಾಣ ಹೇಳುವವರಿಗೂ ಆಶ್ಚರ್ಯ, ಒಮ್ಮೊಮ್ಮೆ ಆ ಕೂಸು ಆ ಮುಖ ಹಾಗಿಟ್ಕೊಂಡು ಕೇಳ್ತಾ ಇದೆ. ಅದರಲ್ಲಿ ಸಂದರ್ಭ ಬಂದಾಗ ದೇವರ ವಿಶೇಷ ಹೇಳೋದು, ಭಕ್ತರ ವಿಶೇಷ ಹೇಳಿದಾಗ ಕೇಕೆ ಹಾಕಿ ಚಪ್ಪಾಳ ತಟ್ಟಿ ನಗೋದೇನು. ಪ್ರಹ್ಲಾದರಾಜರ ಚರಿತ್ರೆ ಹೇಳುವಾಗ ಆ ದಾಸರೊಬ್ಬರು ಹರಿಕಥೆಯನ್ನು ಮಾಡ್ತಾ ಇದ್ದಾರಂತೆ. ಈ ಕೂಸನ್ನೇ ನೋಡ್ತಾ ಇದ್ದಾರೆ. ಈ ಕೂಸು ಆ ಕಥೆಗೆ ತಕ್ಕಂತೆ ಮಾಡ್ತಾ ಇರೋದು ನೋಡಿ ಸ್ವಲ್ಪ ಪ್ರಹ್ಲಾದರಾಜರಿಗೆ ಏನು ಅವರ ಅಪ್ಪ ಕೊಟ್ಟ ಕಾಟ, ವಿಷ ಹಾಕೋದು ಇದು ಮನಮುಟ್ಟುವಂತೆ ವರ್ಣನೆ ಮಾಡಲಿಕ್ಕೆ ಶುರು ಮಾಡಿದರೆ ಆ ಕೂಸು ಬಿಕ್ಕಿ ಬಿಕ್ಕಿ ಅಳ್ಲಿಕ್ಕೆ ಶುರುವಾಯಿತು. ಯಾರು ಸಮಾಧಾನ ಮಾಡಲಿಕ್ಕೆ ಆಗದೆ ವಿಶೇಷವಾಗಿ ಅಳ್ತಾನೆ ಇದ್ದಾರೆ. ಎಲ್ಲರಿಗೂ ಆಶ್ಚರ್ಯ, ಈ ಕೂಸು ಯಾಕೆ ಹಿಂಗೆ ಅಳತಾ ಇದೆಯಲ್ಲ. ಕೊನೆಗೆ ನರಸಿಂಹದೇವರು ಬಂದರು ಅಂತ ಹೇಳಿದ ಕೂಡಲೇ ಚಪ್ಪಾಳೆ ತಟ್ಟಿ ನಗ್ಲಿಕ್ಕೆ ಶುರು ಮಾಡ್ತಾ ಇದ್ದಾರೆ. ಹಾಗೆ ವಿಶೇಷವಾಗಿ ಹಿರಣ್ಯಕಶಿಪು ಹೊಟ್ಟೆ ಸೀಳಿ ಅವನ ಕರುಳನ್ನು ಕೊರಳಲ್ಲಿ ಹಾಕುವ ಸಂದರ್ಭ ಬಂದಾಗ ಸಂಭ್ರಮದಿಂದ ಚಪ್ಪಾಳೆ ತಟ್ಟೋದು ಆ ಕೂಸು. ಇವೆಲ್ಲ ಮಾಡ್ತಾ ಇದ್ರೆ ಎಲ್ಲರಿಗೂ ಆಶ್ಚರ್ಯ ಆಗ್ತಾ ಇತ್ತಂತೆ. ಇದಾವುದೋ ದೈವೀ ಸಂಬಂಧಪಟ್ಟಂಥ ಕೂಸು, ದೇವತೆಗಳಿಗೆ ಸಂಬಂಧಪಟ್ಟದ್ದು, ಭೂಮಿಗೆ ಬಂದಿದ್ದಾನೆ ಅಂತ ಆ ಚಿಕ್ಕ ಮಗುವಿನ ಚರ್ಯೆಯಿಂದ ಎಲ್ಲರಿಗೂ ತೋರ್ತಾ ಇತ್ತು. ಅಂಥ ಕಾಲಕ್ಕೆ ವಿಶೇಷವಾಗಿ ಚಿಕ್ಕ ಹುಡುಗನಾಗಿರ್ತಕ್ಕಂಥ ಕೃಷ್ಣಾಚಾರ್ಯರಿಗೆ ತಂದೆ ಸಕಾಲಕ್ಕೆ ಅಕ್ಷರಾಭ್ಯಾಸ ಮಾಡಿಸ್ತಾ ಇದ್ದಾರೆ ಓಬಳಾಚಾರ್ಯರು. ಶ್ರೀಕಾರ ಹಾಕಿ ತಿದ್ದಿಸಿ ಇನ್ನು ಕೆಲವು ವಿಶೇಷವಾಗಿರತಕ್ಕಂಥ ಬರೆಸಿದರು. ಮಾರನೇ ದಿವಸ ಕೂಸನ್ನು ಕೂಡಿಸ್ಕೊಂಡು ಮತ್ತೆ ಅದೇ ಅಕ್ಷರ ತಿದ್ದಿಸ್ಬೇಕಲ್ಲ. ಒಂದು ದಿವಸ ಅಕ್ಷರಾಭ್ಯಾಸ ಶುರು ಮಾಡಿದ ಕೂಡಲೇ ಯಾರಿಗೂ ನೆನಪಿರಲ್ಲ ಅದು. ಆದರೆ ಈ ಕೂಸು ಹೇಳ್ತಾ ಇದ್ದಾರೆ, ಅಲ್ಲ ನಿನ್ನೆ ಹೇಳ್ಕೊಟ್ರಲ್ಲ ಮತ್ತೆ ಯಾಕೆ ಹೇಳ್ಕೊಡ್ತಾ ಇದ್ದೀರಾ ಅಂತ. ಅದಕ್ಕೆ ಹೇಳ್ತಾರೆ ಆಚಾರ್ಯರ ಚರಿತ್ರೆಯಲ್ಲಿ ಇದೇ ಬರುತ್ತೆ, ಮಧ್ವಾಚಾರ್ಯ ಚರಿತ್ರೆಯಲ್ಲಿ, ಲಿಪಿಕುಲಂ ನನು ತಾತ ಗತೆ ದಿನೇ ಲಿಖಿತಮೇವ ಪುನರ್ಲಿಖಿತಂ ಕುತಃ. ನಿನ್ನೆ ಬರೆಸಿದ್ರಲ್ಲ ಅಕ್ಷರಗಳು ಮತ್ತ್ಯಾಕೆ ಬರೆಸ್ತಾ ಇದ್ದೀರಾ ಅಂತ ಆ ಅದ್ಭುತವಾಗಿರತಕ್ಕಂಥ ಪ್ರತಿಭೆ ನೋಡಿ ಅದ್ಭುತವಾಗಿ ಆಶ್ಚರ್ಯ ಪಡ್ತಾ ಇದ್ದಾರೆ. ನಂತರ ಗರ್ಭಾಷ್ಟಮಕ್ಕೆ ಉಪನಯನ ಮಾಡುವಂತೆ ಓಬಳಾಚಾರ್ಯರು ಮಗನ ಜಾತಕವನ್ನು ಪರಿಶೀಲನೆ ಮಾಡಿ ನಂತರ 6 ವರ್ಷಕ್ಕೇನೆ ಅವನ ಶಕ್ತಿಯನ್ನು ನೋಡಿ 6 ವರ್ಷಕ್ಕೇನೆ ಬ್ರಹ್ಮೋಪದೇಶವನ್ನು ಪೂರ್ಣ ಮಾಡುತ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ವಿದ್ಯಾಭ್ಯಾಸವನ್ನು ಅವರಿಗೆ ಹೇಳಿಕೊಳ್ಳಿಕ್ಕೆ ಶುರು ಮಾಡ್ತಾ ಇದ್ದಾರೆ. ತಂದೆ ಹೇಳ್ಕೊಡ್ತಕ್ಕಂಥ ಮಂತ್ರ, ಪಾಠ, ಸ್ತೋತ್ರ ಎಲ್ಲಗಳನ್ನು ಚೆನ್ನಾಗಿ ಹೇಳ್ತಾ ಇದ್ದ. ಒಳ್ಳೆ ವಿಶೇಷವಾಗಿರತಕ್ಕಂಥ ರೀತಿಯಲ್ಲಿ ಗಂಭೀರ ಪ್ರವೃತ್ತಿಯಿಂದ ಇರ್ತಾ ಇದ್ದ. ಅದಕ್ಕೆ ಹೇಳ್ತಾ ಇದ್ದಾರೆ, ಓಡೋದು, ಜಿಗಿಯೋದು, ಮರ ಹತ್ತೋದು, ಈಜೋದು, ಈ ಎಲ್ಲ ಕ್ರೀಡೆಗಳಲ್ಲಿ ಕೃಷ್ಣ ಅಂದರೆ ಇನ್ನು ಸಮಾನ ಇಲ್ಲ. ಒಂಥರ ನೋಡುತ್ತಾ ಬಂದರೆ ಆಚಾರ್ಯರ ಬಾಲಲೀಲೆಗಳು, ಇವರ ಬಾಲಲೀಲೆಗಳು ಎಲ್ಲ ಒಂದೇ ಥರ ಇತ್ತು ಅನ್ನೋದು ಕಾಣ್ತಾ ಬರುತ್ತೆ. ನಂತರ ಅಂದರೆ ದೊಡ್ಡವರು ಏನಿರುತ್ತೆ ಅದೇ ಹಾಗೆ ಬರ್ತಾ ಬಂದಿದೆ. ಆದರೆ ತನ್ನ ವಯಸ್ಸಿನವ್ರ ಜೊತೆಗೆ ಹೆಚ್ಚಿಗೆ ಬೆರೆಯೋದು ಬಿಟ್ಟು ಕೊನೆಗೆ ಅಂತರ್ಮುಖಿಯೇ ಆಗ್ತಾ ಇದ್ರು. ಮೊದಲು ಹುಡುಗಾಟಿಕೆಯಿಂದ ತುಂಬ ಆಟ ಆಡ್ತಾ ಇರತಕ್ಕಂಥವರು ನಂತರ ಒಬ್ಬೊಬ್ಬರೇ ಕೂತು ವಿಶೇಷವಾಗಿ ಮನಸ್ಸಿನಲ್ಲೇ ಚಿಂತನೆ ಮಾಡ್ತಾ ಇದ್ರು. ನಂತರ ಕೃಷ್ಣಾಚಾರ್ಯ ನೋಡಿದರು, ಯಾಕೆ ಹುಡುಗ ಪಾಠ ಹೇಳಿದ್ದನ್ನು ಇದು ಮಾಡಿಕೊಳ್ತಾ ಇಲ್ಲ ಅಂತ ಹೇಳಿ ಕೊನೆಗೆ ಇನ್ನೊಬ್ಬ ಉಪಾಧ್ಯಾಯರನ್ನ ಇಟ್ಟರಂತೆ. ಆದರೂ ಆ ಹುಡುಗ ಬದಲಾಗಲಿಲ್ಲ. ಯಾವಾಗಲೂ ವಿಶೇಷವಾಗಿ ಏನೋ ಆಲೋಚನೆ ಮಾಡ್ತಾ ಏಕಾಂತದಲ್ಲಿ ಇರ್ತಾ ಇದ್ದ ಹುಡುಗ. ಒಂದು ಸಲ ಈ ದನ ಕರುಗಳನ್ನು ಕಾಡಿಗೆ ಕರ್ಕೊಂಡು ಹೋಗಿ ಮೇಯಿಸ್ಕೊಂಡು ಬಾ ಅಂತ ಹೇಳಿದ್ರಂತೆ. ಆ ಕರ್ಕೊಂಡು ಹೋಗಿ ಅಲ್ಲೇ ಏಕಾಂತದಲ್ಲಿ ಕೂತ್ಕೊಂಡು ತುಂಬ ಹೊತ್ತುವರೆಗೂ ಅಲ್ಲಿ ಧ್ಯಾನದಲ್ಲಿ ಇದ್ದುಕೊಂಡು ಹಿಂದಿರುಗಿ ಬರ್ತಾ ಇದ್ರಂತೆ. ಆವಾಗ ವಿಶೇಷವಾಗಿರತಕ್ಕಂಥ ಒಂದು ದಿನ ತಂದೆ ಮಗನ ಮೇಲೆ ಸಿಟ್ಟು ಮಾಡ್ತಾರೆ, ಯಾಕೆ ಹೀಗೆ ಮಾಡ್ತಾ ಇದೆಯಾ, ಓದ್ಯಾಕೆ ಓದ್ತಾ ಇಲ್ಲ ಅಂತ ಸ್ವಲ್ಪ ಗಟ್ಟಿ ಸ್ವರದಲ್ಲೇ ಹುಡುಗನ ಮೇಲೆ ಗದರಿಸ್ತಾರೆ. ಆವಾಗ ಊಟವೂ ಮಾಡದೆ ಯಾರಿಗೂ ಹೇಳದೆ ಇಬ್ರಾಹಿಮಪುರದ ಆಚೆ ಇರತಕ್ಕಂಥ ಒಂದು ಅರಣ್ಯ ಪ್ರದೇಶಕ್ಕೆ ಹೋಗಿ ಅಲ್ಲಿ ಒಂದು ಬಂಡೆ ಮೇಲೆ ಮೌನವಾಗಿ ಕೂತ್ಕೊಂಡಿದ್ದಾರೆ. ಅಲ್ಲಿ ಒಬ್ಬ ವ್ಯಕ್ತಿ ಬರ್ತಾ ಇದ್ರು, ಬಂದ್ರು. ಅವಾಗ ಅವ್ರು ಹೇಗಿದ್ರು ಅಂತ ಹೇಳ್ತಾರೆ, ತಲೆಗೆ ರುಮಾಲನ್ನು ಕಟ್ಟಿಕೊಂಡು ಗಂಧಾಕ್ಷತೆ ಎಲ್ಲ ಹಚ್ಚಿಕೊಂಡಿರತಕ್ಕಂಥ ತೇಜಸ್ವಿಯಾದ ಒಬ್ಬ ವೃದ್ಧರು ಬಂದು ವಿಶೇಷವಾಗಿ ಕೃಷ್ಣನನ್ನು ಹತ್ತಿರ ಕರಕೊಂಡು, ಕೃಷ್ಣಗ ಎದ್ದು ನಿಲ್ತಾ ಇದ್ದ ಅವರು ಬರುವ ಕಾಲಕ್ಕೆ, ಆವಾಗ ವಿಶೇಷವಾಗಿ, ಮಗು ಚಿಂತೆ ಮಾಡಬೇಡ ಅಂತ ಹೇಳಿ ಆ ತಲೆಯನ್ನು ಪ್ರೀತಿಯಿಂದ ನೇವರಿಸಿ ಆ ನಾಲಿಗೆ ಮೇಲೆ ವಿಶೇಷವಾಗಿ ಬೀಜಾಕ್ಷರಗಳನ್ನು ಬರೀತಾ ಇದ್ದಾರೆ. ನಂತರ ಅವರ ತಲೆಯ ಮೇಲೆ ತಮ್ಮ ದಿವ್ಯ ಹಸ್ತವನ್ನಿಟ್ಟು ಆಶೀರ್ವಾದ ಮಾಡಿ ಹೊರಟರು ಅಂತ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಅವತ್ತಿನಿಂದ ಕೃಷ್ಣಾಚಾರ್ಯರಲ್ಲಿ ತುಂಬ ಪರಿವರ್ತನೆ ಆಯಿತು ಅಂದರು. ಅದಕ್ಕೆ ಹೇಳ್ತಾರೆ, ಅವರು ಬಂದವರು ಯಾರೂ ಅಲ್ಲ, ಪ್ರಖ್ಯಾತರಾಗಿರತಕ್ಕಂಥ ರುದ್ರಾಂಶ ಸಂಭೂತರು ಅಶ್ವತ್ಥಾಮಾಚಾರ್ಯರೇ ಬಂದಿದ್ದರು ಅಂತ ಹೇಳ್ತಾರೆ. ಪರಂಪರಾಗತವಾಗಿ ಬಂದಿರತಕ್ಕಂಥ ಒಂದು ಕಥ. ಇನ್ನ ಅವರ ಅನುಗ್ರಹದಿಂದ ಪುನಃ ಕೃಷ್ಣಾಚಾರ್ಯರಲ್ಲಿ ಎಲ್ಲ ಬದಲಾಯಿತು. ವಿಶೇಷವಾಗಿರತಕ್ಕಂಥ ಜಪ ತಪ ಅನುಷ್ಠಾನಗಳಲ್ಲಿ ಒಲವು ಜಾಸ್ತಿ ಆಯಿತು. ತಂದೆ ತಾಯಿಗಳು ತಕ್ಕಂತೆ, ಅಂದರೆ ಮೊದಲು ಅಂತರ್ಮುಖಿಗಳಾಗಿ ಎಲ್ಲೋ ಇರ್ತಾ ಇದ್ದವರು, ಅವರಿಗೆ ಬೇಕಾಗಿದ್ದು ಸಿಕ್ತು, ಅದಕ್ಕಾಗಿ ತಂದೆ ತಾಯಿಗಳ ಇಚ್ಛಾನುಸಾರ ಪ್ರವೃತ್ತಿ ಮಾಡಿ ಅವರಿಗೆ ಸಂತೋಷ ಕೊಡ್ಲಿಕ್ಕೆ ಶುರು ಮಾಡ್ತಾ ಇದ್ದರಂತೆ. ನಂತರ ಕುಶಾಗ್ರಮತಿ ವಿಶೇಷ ಗ್ರಹಣ ಶಕ್ತಿ, ತುಂಬ ಕಲಿತಾ, ಎಷ್ಟು ಕಲಿತರೂ ಇನ್ನೂ ಬೇಕು ಅಂತ ಕಲಿತಾ ಇದ್ದರಂತೆ. ಅಂಥ ಅವರು ವಿಶೇಷವಾಗಿ ತಾರುಣ್ಯಾವಸ್ಥೆಗೆ ಬರ್ತಾ ಇದ್ದಾರೆ, ಯುವಕರಾಗ್ತಾ ಇದ್ದಾರೆ. ಅವಾಗೆ ಅವರಿಗೆ ವಿಶೇಷವಾಗಿರತಕ್ಕಂಥ ಕೃಷ್ಣಾಬಾಯಿ ಅಂತ ಕನ್ಯೆಯನ್ನು ಕೊಟ್ಟು ಮದುವೆ ಮಾಡುತ್ತಾ ಇದ್ದಾರೆ. ಆ ಸಮಯಕ್ಕೆ ಕೃಷ್ಣಾಚಾರ್ಯರಿಗೆ 16 ವರ್ಷ ಪ್ರಾಯ ಅಂತ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಅಂಥ ಇವರಿಗೆ ಅಪ್ಪ ಅವರ ಸಾನ್ನಿಧ್ಯ, ವಿಶೇಷವಾಗಿ ಅವರು ಭಗವಂತನ ಸದಾ ಚಿಂತನೆ ಮಾಡುತ್ತಾ ಇರುವುದು, ಶಾಸ್ತ್ರ ವಿಮರ್ಶನ ಮಾಡುವುದು, ಇದರಲ್ಲೇ ಅವರು ತೊಡಗಿದ್ರು ಅಂತ ಚೆನ್ನಾಗಿ ಹೇಳ್ತಾರೆ. ನಂತರ ಸ್ವಲ್ಪ ಕಾಲಕ್ಕೆ ಇವರ ತಂದೆ ತಾಯಿಗಳಿಬ್ಬರು ಹೊರಟು ಹೋದರು. ತಂದೆ ಅವರು ಏನು ಒಂದು ಜೋಯಿಸ ವೃತ್ತಿಯನ್ನು ಇಟ್ಟುಕೊಂಡಿದ್ದರು, ಅದನ್ನೇ ಇವರು ಮುಂದುವರಿಸ್ತಾ ಇದ್ರು. ಅಷ್ಟೇ ಅಲ್ಲ, ಆ ವಿದ್ಯೆಯನ್ನು ಇವರಿಗೆ ಅವರಿಗೆ ಹೇಳಿಕೊಟ್ಟಿದ್ರು ಲೌಕಿಕವಾಗಿ. ಅದಕ್ಕಾಗಿ ಕೃಷ್ಣಾಚಾರ್ಯರೇ ಎಲ್ಲ ಅಕ್ಕಪಕ್ಕದ ಗ್ರಾಮಗಳಿಗೆಲ್ಲ ಪೌರೋಹಿತ್ಯಕ್ಕೆ ಹೋಗಿ ಬರ್ತಾ ಇದ್ರು. ತಂದೆ ತಾಯಿಗಳು ದೂರ ಆದರು. ನಂತರ ವಿಶೇಷವಾಗಿರತಕ್ಕಂಥ ಕೃಷ್ಣಾಚಾರ್ಯರಿಗೆ ಸಂತಾನ ಪ್ರಾಪ್ತಿಯಾಯಿತು. ಆ ಸಂತಾನ ಪ್ರಾಪ್ತಿಯಾದಂಥ ಕಾಲದಲ್ಲಿ ಮಗನಿಗೆ ಅವರು ಓಬಳಾಚಾರ್ಯ ಅಂತಲೇನೆ ಅಹೋಬಲಾಚಾರ್ಯ ಅಂತಲೇ ಪುನಃ ಹೆಸರಿಟ್ಟರು. ಕೃಷ್ಣಾಚಾರ್ಯ ಮಕ್ಕಳಾಗಿರ್ತಕ್ಕಂಥ ಓಬಳಾಚಾರ್ಯರು ಕೂಡ ಅವರು ತಂದೆ ಹಾಕಿಕೊಟ್ಟ ಹಾದಿಯಲ್ಲೇ ನಡೆದು ಮಹಾಜ್ಞಾನಿಗಳಾಗಿ ಪರಿವರ್ತನೆ ಆದರು ಅಂತ ಚೆನ್ನಾಗಿ ತಿಳಿಸಿಕೊಡುತ್ತಾ ಬರ್ತಾ ಇದ್ದಾರೆ. ನಂತರ ಇವರು ಹತ್ತಿರ ಇರತಕ್ಕಂಥ ಮಂತ್ರಾಲಯ ಕ್ಷೇತ್ರಕ್ಕೆ ಹೋಗಿ ರಾಘವೇಂದ್ರ ಸ್ವಾಮಿಗಳ ಅಂತರ್ಯಾಮಿ ಆ ನಾರಸಿಂಹನ ಮುಖ್ಯ ಪ್ರಾಣಾಂತರ್ಗತ ನಾರಸಿಂಹನನ್ನು ಪರಿಪರಿಯಾಗಿ ಸೇವಾದಿಗಳನ್ನು ಮಾಡಿ ಒಲಿಸಿಕೊಳ್ತಾ ಇದ್ದಾರೆ. ಹಾಗೆ ಗಾಣಧಾರ ಕ್ಷೇತ್ರಕ್ಕೆ ಹೋಗಿ ಒಂದು ಮಂಡಲ ಪರ್ಯಂತ ಕಠಿಣ ತಪಶ್ಚರ್ಯಲ್ಲಿದ್ದುಕೊಂಡು ವಿಶೇಷವಾಗಿರತಕ್ಕಂಥ ಮುಖ್ಯ ಪ್ರಾಣದೇವರ ಅನುಗ್ರಹವನ್ನು ವಿಶೇಷವಾಗಿ ಪಡ್ಕೊಂಡಿದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಮರುತ ದೇವರು ಇವರ ಹೃನ್ಮಂದಿರದೊಳಗೆ ನೆಲೆಸಿ ನಿಜಾಭಿಮಾನ ಮಾನಿಗಳಾಗಿರುವ ಕಾರಣದಿಂದ ಇವರ ಸಂದರ್ಶನವೇ ಸ್ವರ್ಗಾದಿ ಸಾಧನ ಅಂತ ಪಾಂಡುರಂಗಿ ಹುಚ್ಚಾಚಾರ್ಯರು ಇಂದ್ರೇಶ ವಿಠಲಾಂಕಿತರು ಸ್ತೋತ್ರ ಮಾಡುತ್ತಾರೆ. ಹಾಗೆ ವಾಯುದೇವರು ಇವರಿಗೆ ವಿಶೇಷ ಅನುಗ್ರಹವನ್ನು ಮಾಡ್ತಾ ಬಂದರು ಅಂತ ಹೇಳ್ತಾರೆ. ವಿಶೇಷವಾಗಿರತಕ್ಕಂಥ ಇವರಿಗೆ ಅಲ್ಲಿಂದಲೇ ಶ್ರುತಿ ಸ್ಮೃತಿ ಪುರಾಣಾದಿ ಸಕಲ ಶಾಸ್ತ್ರಗಳ ಸ್ಫೂರ್ತಿ ಆಗ್ತಾ ಬಂತವರಿಗೆ. ಅಂಥ ದಿವ್ಯ ಜ್ಞಾನವನ್ನು ಪ್ರಾಣದೇವರ ಸನ್ನಿಧಾನದಲ್ಲಿ ಇವರು ಪಡ್ಕೊಂಡ್ರು. ಅಷ್ಟೇ ಅಲ್ಲ, ವಿಶೇಷವಾಗಿರತಕ್ಕಂಥ ಅಪರೋಕ್ಷ ಜ್ಞಾನವು ಅವರ ಕರಗತ ಆಯಿತು ಅಂತ ನಮ್ಮ ಇಂದಿರೇಶದಾಸರು ಸ್ತೋತ್ರ ಮಾಡುತ್ತಾರೆ. ನಂತರ ಇವರು ಅನೇಕ ಮಹಿಮೆಗಳನ್ನು ತೋರುತ್ತಾ ಬಂದರು. ಮಹಾನುಭಾವರು ದೀನರನ್ನು ಕಂಡರೆ ಅಪಾರವಾಗಿರತಕ್ಕಂಥ ಒಂದು ಪ್ರೀತಿ ವಿಶ್ವಾಸ, ಅಲ್ಲಿಗೆ ಎಲ್ಲರೂ ಬರಲಿಕ್ಕೆ ಶುರು ಮಾಡಿ. ಎಲ್ಲಿ ಆದರೆ ಭಗವಂತ ಒಂದು ವಿಶೇಷ ಶಕ್ತಿ ಪ್ರಕಟ ಮಾಡುತ್ತಾನೆ ಅಲ್ಲಿಗೆ ಎಲ್ಲ ಜನರು ಬರಲಿಕ್ಕೆ ಶುರು ಮಾಡ್ತಾರೆ. ಇವರತ್ರ ಎಲ್ಲರೂ ಬರ್ತಾ ಇದ್ದಾರೆ. ಇವರು ಏನು ಹೇಳಿದ್ದೆಲ್ಲ ಮಂತ್ರ ಆಯಿತು. ಆಶೀರ್ವಾದ ಮಾಡಿದ ಕೂಡಲೇ ಎಲ್ಲರ ದುಃಖಗಳು ದೂರ ಆಗಲಿಕ್ಕೆ ಶುರು ಆಯಿತು. ಹೇಳ್ತಾ ಇದ್ದಾರೆ, ವಿಶೇಷವಾಗಿ ಎಲ್ಲರ ಮೇಲೆ ಇವರು ತಂದೆಯಂತೆ ಪ್ರೀತಿ ತೋರ್ತಾ ಇದ್ದರಿಂದ ಇವರನ್ನು ಅಪ್ಪ ಅವರು ಅಪ್ಪ ಅವರು ಅಂತಲೇ ಚೆನ್ನಾಗಿ ತಿಳಿಸಿಕೊಟ್ರು. ನಂತರ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಇವರಿಗೆ ತುಂಬ ಒಲಿದಿದ್ರು ಅಂತ ಹೇಳ್ತಾ ಇದ್ರು, ಪ್ರಸನ್ನರಾಗಿದ್ದಾರೆ. ಅದಕ್ಕೆ ರಾಘವೇಂದ್ರ ಗುರುಗಳ ಚಿತ್ತಜ್ಞಂ ಅಂತ ಇವರ ಸ್ತೋತ್ರ ಮಾಡುತ್ತಾರೆ. ಅಂದರೆ ರಾಯರ ಮನಸ್ಸಲ್ಲಿ ಏನಿದೆ ಇವರಿಗೆ ಗೊತ್ತಾಗ್ತಿತ್ತಂತೆ. ರಾಯರ ಅಷ್ಟು ನಂಟು ಇವರಿಗೆ ಬೆಳೆಯಿತು ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳೇ ತಮ್ಮಲ್ಲಿ ಸೇವಾಕ್ಕೆ ಬಂದ ಭಕ್ತರಿಗೆ, ನಾವು ನಾಳೆ ಇಲ್ಲಿರಲ್ಲ, ಇಬ್ರಾಹಿಮ್ ಅಪ್ಪ ಅವ್ರ ಹತ್ರ ಹೋಗ್ತಾ ಇದ್ದೀವಿ ಅಂತ ಅನೇಕ ಬಾರಿ ಸ್ವಪ್ನದಲ್ಲಿ ಹೇಳಿದ್ದು ಇತ್ತು ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡುತ್ತಾ ಬರ್ತಾ ಇದ್ದಾರೆ. ನಂತರ ಅಲ್ಲಿ ಆಗಷ್ಟು ಮಂತ್ರಾಲಯ ಬೆಳೆದಿದ್ದಿಲ್ಲ, ತೀರ್ಥಪ್ರಸಾದ ವ್ಯವಸ್ಥೆ ಇನ್ನೂ ಅಷ್ಟು ಆಗಿದ್ದಿಲ್ಲ, ನಿತ್ಯ ಅನ್ನದಾನ ವ್ಯವಸ್ಥೆ ಆಗಿರಲಿಲ್ಲ. ಅದಕ್ಕೆ ಅಲ್ಲಿ ಬಂದವರೆಲ್ಲ ಅಲ್ಲೇ ಅಡುಗೆ ಮಾಡಿಕೊಂಡು ಹಸುವುದಕ್ಕೆ ಹಾಕಿ ಪ್ರಸಾದ ತಗೊಂತ ಇದ್ರು, ತಮ್ಮಲ್ಲೇ ಮಾಡ್ಕೊತಾ ಇದ್ರು. ಇನ್ನ ಯಾರಿಗಾದ್ರೆ ದೂರದಿಂದ ಬಂದಿರುತ್ತಾರ, ತೊಂದರೆ ಆಗ್ತಿತ್ತು. ಅದನ್ನು ನೋಡಿ ಅಪ್ಪ ಅವರು, ಯಾರು ಯಾರಲ್ಲಿ ಬರ್ತಾರೋ ಅವರೆಲ್ಲರೂ ಇಲ್ಲಿ ಬಂದು ಭೋಜನ ಸ್ವೀಕಾರ ಮಾಡಬೇಕು ಅಂತ ಇಬ್ರಾಹಿಮಪುರದಲ್ಲಿ ಅಪ್ಪ ಅವರ ನೇತೃತ್ವದಲ್ಲಿ ಅನ್ನಸತ್ರವೇ ನಿತ್ಯ ನಡೀತಾ ಇತ್ತು. ವ್ಯಾಸ ದಾಸ ಸಿದ್ಧಾಂತದಲ್ಲಿ, ವಿಶೇಷವಾಗಿ ವ್ಯಾಸ ಸಾಹಿತ್ಯ ದಾಸ ಸಾಹಿತ್ಯದಲ್ಲಿ ಅನೇಕ ಪರಿಣತರಾದಂಥ ಪಂಡಿತರು ಹರಿದಾಸರು ಎಲ್ಲರೂ ಇಲ್ಲಿಗೆ ಬರ್ತಾ ಇದ್ದರು. ನಿತ್ಯ ಭಜನೆ ಗೋಷ್ಠಿ ಎಲ್ಲ ನಡೀತಾ ಇತ್ತು ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಮುಂದೆ ವಿಶೇಷವಾಗಿರತಕ್ಕಂಥ ಅಪ್ಪ ಅವರು ನಡೆಸ್ತಕ್ಕಂಥ ಜ್ಞಾನಸತ್ರಗಳಲ್ಲಿ ಅವರ ಸಮಕಾಲೀನರಾಗಿರ್ತಕ್ಕಂಥ ಹುಲ್ಗಿಯ ನರಸಪ್ಪಾಚಾರ್ಯರು, ರಾಯಚೂರು ಕೃಷ್ಣಾಚಾರ್ಯರು, ಯೋಗಿ ನಾರಾಯಣಾಚಾರ್ಯರು ಮೊದಲಾದಂಥ ಪಂಡಿತರು, ಅಷ್ಟೇ ಅಲ್ಲ ಸುರಪುರದ ಆನಂದದಾಸರು, ಮೊದಲು ಕಲ್ಲು ಶೇಷದಾಸರು ಮಂತ್ರಾಲಯಕ್ಕೆ ಬಂದಾಗೆಲ್ಲ ಇವರ ಹತ್ರ ಬರ್ತಿದ್ದಾರೆ. ಅಲ್ಲೇ ಇದ್ದುಕೊಂಡು ವಿಶೇಷವಾಗಿ ಆ ದೊಡ್ಡವರ ಸನ್ನಿಧಾನದಲ್ಲಿ ತಮ್ಮ ತಮಗೆ ಬೇಕಾಗಿರತಕ್ಕಂಥ ಲಾಭವನ್ನು ಪಡ್ಕೊಳ್ತಾ ಇದ್ರು ಅಂತ ಚೆನ್ನಾಗಿ ಹೇಳ್ತಾ ಇದ್ರು. ಇಲ್ಲಿ ಒಂದು ಸಲ ಶೇಷದಾಸರು ಅವರು ಸಾಮಾನ್ಯರಲ್ಲ, ಅರ್ಜುನಾಂಶ ಸಂಭೂತರು ಅಂತ ಅವರಿಗೂ ಪ್ರಸಿದ್ಧಿ ಇದೆ. ಅವರು ವಿಶೇಷವಾಗಿರತಕ್ಕಂಥ ಇಲ್ಲಿಗೆ ಬಂದು ತುಂಬ ಕಾಲ ಸೇವಾ ಮಾಡ್ತಾ ಇದ್ದರಂತೆ. ಇಬರಾಮಪುರಕ್ಕೆ ಶೇಷದಾಸರು ಅವಾಗೆ ಪ್ರಖ್ಯಾತರಾಗಿದ್ದರು. ಅವರು ಇಬರಾಮಪುರ ಅಪ್ಪ ಅವರ ಹತ್ರ ಬಂದಾಗ ಅಪ್ಪ ಅವರಿಗೆ ಬಹಳ ಸಂತೋಷ ಆಯಿತಂತೆ. ಅಪ್ಪ ಅವರಿಗೂ ಶೇಷದಾಸರಿಗೂ ಅತ್ಯಂತ ನಿಕಟವಾದ ಸ್ನೇಹ ಸಂಬಂಧ ಇತ್ತು ಅಂತ ಹೇಳ್ತಾರೆ. ಅವರನ್ನು ಸದ್ಯ ತಮ್ಮ ಒಡಹುಟ್ಟಿದತ್ತ ಅಣ್ಣ ತಮ್ಮಂದಿರಂತೆ ಅವರನ್ನು ಹತ್ತಿರದಲ್ಲಿ ನೋಡ್ತಾ ಇದ್ದರಂತೆ. ನಂತರ ವಿಶೇಷವಾಗಿರತಕ್ಕಂಥ ಅವರು ಬಂದು ಕೂಡಲೇ ಒಂದು ಸಲ ಬಂದ್ರವರು, ಬಂದ ಕೂಡಲೇ ವಿಶೇಷ ಪೂಜಾ ಎಲ್ಲ ಆಯಿತು, ಭೋಜನಕ್ಕೆ ಬ್ರಾಹ್ಮಣರಿಗೆ ಕೂಡಿಸಿದ್ದಾರೆ. ಅಪ್ಪ ಅವರು ಕೊನೆ ಕೂಡಬೇಕು, ಬ್ರಾಹ್ಮಣರು ಕೂಡಿಸಿ ನಂತರ ಎರಡನೇ ಪಂಕ್ತಿಯಲ್ಲಿ ಕೂಡಬೇಕು. ಅವರು ಶೇಷದಾಸರು ಕೂತಿಲ್ಲಂತೆ, ಅಪ್ಪ ಅವರನ್ನು ಬಿಟ್ಟು ಕೂಡೋದಿಲ್ಲ. ಅವಾಗೇ ಅಪ್ಪ ಅವರು ಒಂದು ಮಾತು ಹೇಳಿದ್ರಂತೆ, ನಗ್ತಾ ಸಮಾಧಾನ ಮಾಡಿ ಎಲ್ಲರಿಗೆ, ನೀವು ಕೂತ್ಕೊಂಡ್ಬಿಡಿ, ಇವರು ನಮ್ಮ ಗಂಟು ಬಿದ್ದವರು. ಅವರು ಈ ದಾಸರದ್ದೆಲ್ಲ ಗಜರಗಳೇ, ಬರೀ ರಗಳೆ ಜಾಸ್ತಿ, ಗಜರಗಳೇ ಅಂತ. ನಂತರ ನನ್ನ ಜೊತೆ ಕೂತ್ಕೊಂತಾರೆ ಅವರು, ನೀವೆಲ್ಲ ಭೋಜನ ಕೂಡಿಸ್ರಿ ಅಂತ. ಅದಕ್ಕೆ ಹೇಳ್ತಾರೆ ಇವರಿಗೆ, ಆ ಶಬ್ದ ಪ್ರಯೋಗ ಮಾಡುವುದರಲ್ಲಿ, ಗಜರಗಳೇ ಅಂತ ಶಬ್ದ ಪ್ರಯೋಗ ಮಾಡುವುದರಲ್ಲೇ ಅವರಿಗೂ ಗಜಕ್ಕೂ ಸಂಬಂಧ ಇತ್ತು. ಅಂದರೆ ಆನೆ ಮೇಲೆ ಬರತಕ್ಕಂಥವ್ರು ಇವರು, ಇಂದ್ರ ಅಂಶರಾಗಿರ್ತಕ್ಕಂಥವರು ಅಂತ ಸೂಚನೆ ಅಲ್ಲೇ ಕೊಡ್ತಾರೆ ನಮ್ಮ ಅಪ್ಪ ಅವರು. ಆ ರೀತಿಯಲ್ಲಿ ವಿಶೇಷವಾಗಿರತಕ್ಕಂಥ ಶೇಷದಾಸರಿಗೂ ಅಪ್ಪ ಅವರಿಗೂ ಅತ್ಯಂತ ನಿಕಟ ಸಂಬಂಧ ಇತ್ತು ಅಂತ ಚೆನ್ನಾಗಿ ಗೊತ್ತಾಗುತ್ತೆ. ನಂತರ ಒಂದು ಸಲ ಒಬ್ಬ ಯಾರೋ ಬ್ರಾಹ್ಮಣ ಚತುಶಾಸ್ತ್ರ ಪಂಡಿತ ಅಂತ ಹೇಳಿಕೊಂಡು ಬಂದಿದ್ರಂತೆ. ಬಂದವರೆಲ್ಲ ಅಲ್ಲಿದ್ದವರು ಅಯ್ಯೋ ಅಂತ ಎಲ್ಲ ನಮಸ್ಕಾರ ಮಾಡಿ ಎಲ್ಲ ಮಾಡ್ತಿದ್ರಂತೆ. ಆದರೆ ಅಪ್ಪ ಅವರು ಅವರ ಒಂದು ಸಲ ಮೇಲಿಂದ ಕೆಳಗವರೆಗೂ ತೀಕ್ಷ್ಣವಾಗಿ ನೋಡಿ ಸುಮ್ಮನೆ ಆಗಿಬಿಟ್ರಷ್ಟೇ ಹೊರತು ಅವ್ರಿಗೇನು ಗೌರವ ಮಾಡಲಿಲ್ಲ. ಕೊನೆಗೆ ಬ್ರಾಹ್ಮಣರ ಪಂಕ್ತಿಯಲ್ಲೂ ಅವರಿಗೆ ಭೋಜನಕ್ಕೆ ಅವಕಾಶ ಸಿಕ್ಕಿಲ್ಲ. ಅವಾಗ ಎಲ್ಲರಿಗೂ ಕೂಡ ಆಶ್ಚರ್ಯ ಆಯ್ತಂತೆ, ಅತ್ಯಂತ ದಯಾಳುಗಳಿವರು, ಮಹಾ ಪಂಡಿತರು ಬಂದಾರೆ, ಅವ್ರಿಗೆ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ, ಇವು ಬ್ರಾಹ್ಮಣರಿಗೆ ಅವಮಾನ ಆಯ್ತಲ್ಲ ಅಂತ ಎಲ್ಲರೂ ಅಂದುಕೊಂಡ್ರು. ಆದರೆ ಸ್ವಲ್ಪ ಆದ ಮೇಲೆ ಎಲ್ಲರಿಗೂ ಗೊತ್ತಾಯ್ತಂತೆ, ಅವನು ಬ್ರಾಹ್ಮಣನಲ್ಲ, ಬ್ರಾಹ್ಮಣನ ಮಾರುವೇಷದಲ್ಲಿ ಬಂದಿರತಕ್ಕಂಥ ಒಬ್ಬ ದರೋಡೆಕೋರ ಅಂತ ಎಲ್ಲರಿಗೂ ಗೊತ್ತಾಗಿ ಆಶ್ಚರ್ಯ. ಅಷ್ಟೇ ಅಲ್ಲ, ಅನೇಕ ಬ್ರಹ್ಮ ಹತ್ಯಾದಿಗಳು ಮಾಡಿದಂಥ ಪಾತಕಿ ಅಂತ ಗೊತ್ತಾದ ಕೂಡಲೇ ಎಲ್ಲರೂ ಆಶ್ಚರ್ಯಪಟ್ಟಂತೆ. ಅಂದರೆ ಆ ವ್ಯಕ್ತಿಯನ್ನು ನೋಡಿದ ಕೂಡಲೇ ಅವ್ರ ಗುಣ ಸ್ವಭಾವ ಎಲ್ಲ ಗೊತ್ತಾಗಿ ಬಿಡುತ್ತೆ ದೊಡ್ಡವರಿಗೆ, ನಮ್ಮಂಥವ್ರಿಗೆ ಗೊತ್ತಾಗಲ್ಲ. ಇನ್ನ ಮುಂದೆ ಹೇಳ್ತಾ ಬರ್ತಾ ಇದ್ದ, ವಿಶೇಷವಾಗಿರತಕ್ಕಂಥ ಅಪ್ಪ ಅವರ ವಾಕ್ಶಕ್ತಿ ಅತ್ಯಂತ ಅಪರೂಪವಾದ್ದು. ಮಂತ್ರಾಲಯದಲ್ಲಿ ಒಬ್ಬರು ಆಚಾರ್ಯರಿದ್ದರು, ಅವರ ಹೆಸರು ಗಣೇಶಾಚಾರ್ಯ. ಅವರು ಪ್ರಕಾಂಡ ಪಂಡಿತರು, ಉತ್ತಮ ವಾಗ್ಮಿಗಳು, ಒಳ್ಳೆ ಸದ್ಗುಣ ಸಂಪನ್ನರು. ಅವರಿಗೆ ವಿಶೇಷವಾಗಿ ವಿನಯ ಇತ್ತು, ಅಪ್ಪ ಅವ್ರನ್ನ ಕಂಡ್ರೆ ಬಹಳ ಭಕ್ತಿ ಇತ್ತು. ಬಂದಾಗೆಲ್ಲ ಅಪ್ಪ ಅವ್ರು ನೋಡಿದಾಗೆಲ್ಲ ಇವರು ಸಾಷ್ಟಾಂಗ ನಮಸ್ಕಾರ ಮಾಡ್ತಿದ್ರು. ಆವಾಗ ಸುಜ್ಞಾನಂದ ತೀರ್ಥರು ಮಠಾಧಿಪತಿಗಳಾಗಿದ್ದರು. ಆವಾಗ ಅವರು ಸ್ವಾಮಿಗಳು ಸ್ವಲ್ಪ ಅಸ್ವಸ್ಥರಾದ್ದರಿಂದ ನಂಜನಗೂಡಿನಲ್ಲಿ ಆವಾಗ ತಂಗಿದ್ದರಂತೆ. ಅಲ್ಲಿ ಪೀಠದಲ್ಲಿ ಉತ್ತರಾಧಿಕಾರಿಗಳನ್ನು ನಿಯಮನ ಮಾಡುವಂಥ ವಿಚಾರ ನಡೆದಿತ್ತು. ಆವಾಗ ಅಪ್ಪ ಅವರು ಮಂತ್ರಾಲಯಕ್ಕೆ ಬರ್ತಾರೆ. ಅಲ್ಲಿ ಗಣೇಶಾಚಾರ್ಯ ಅಲ್ಲೇ ಇದ್ರು. ಇವರಲ್ಲಿ ಬಂದಾಗ ಗಣೇಶಾಚಾರ್ಯ ನಮಸ್ಕಾರ ಮಾಡಿದ್ರಂತೆ. ಅವಾಗ ಅಪ್ಪ ಅವ್ರು ನಗ್ತಾ ಹೇಳಿದಂತೆ, ಗಣೇಶಾಚಾರ್ಯ ಇವತ್ತು ನೀವು ನಮಸ್ಕಾರ ಮಾಡ್ತಾ ಇದ್ದೀರಾ, ನಾಳೆಯಿಂದ ನಾನೇ ಮಾಡಬೇಕು ನಿಮಗೆ. ಅರ್ಥ ಆಗಲಿಲ್ಲ ಅವರಿಗೆ, ಇದೇನಿದು ಹೀಗೆ ಹೇಳ್ತಾರಲ್ಲ. ಸ್ವಲ್ಪ ಸಮಯದ ಮೇಲೆ ನಂಜನಗೂಡಿಗೆ ಕೂಡಲೇ ಹೊರಟು ಬರಬೇಕು ಅಂತವರಿಗೆ ಅಪ್ಪಣೆ ಆಯಿತು ಸ್ವಾಮಿಗಳಿಂದ. ಹೋದ ಕೂಡಲೇ ಉತ್ತರಾಧಿಕಾರಿಯಾಗಿ ಅವರಿಗೆ ಆಶ್ರಮವನ್ನು ಕೊಟ್ಟರು. ಅವರೇ ವಿಶೇಷವಾಗಿರತಕ್ಕಂಥ ಸುಧರ್ಮೇಂದ್ರ ತೀರ್ಥರು ಅಂತ. ಮಹಾ ಸನ್ನಿಧಾನ ಮಂತ್ರಾಲಯದಲ್ಲಿ ಅವರ ವೃಂದಾವನವಿದೆ. ದೂರ್ವಾಸರ ಒಂದು ವಿಶೇಷ ಅವತಾರ ಅಂತ ಅನೇಕ ಜನರಿಗೆ ಅನುಭವ ಆಗಿದೆ. ಸತ್ಯ ಧರ್ಮತೀರ್ಥರ ಸುಧರ್ಮೇಂದ್ರ ತೀರ್ಥರ ಕುರಿತು ಅಂಥ ಸುಧರ್ಮೇಂದ್ರ ತೀರ್ಥರು ತಮಗೆ ನಾಳೆ ಆಶ್ರಮ ಆಗಬೇಕಾದರೆ ಇವತ್ತೇ ಅಪ್ಪ ಅವರು ಹೇಳಿದರಲ್ಲ, ಅದಕ್ಕೆ ಅಪ್ಪ ಅವರು ಬಂದ ಕಾಲಕ್ಕೆಲ್ಲ ಅವ್ರಿಗೆ ವಿಶೇಷವಾಗಿರತಕ್ಕಂಥ ಮಾನ್ಯಣೆಯನ್ನು ಅವರು ಮಾಡ್ತಾ ಇದ್ದರು. ಅಷ್ಟೇ ಅಲ್ಲ, ಅಪ್ಪ ಅವರ ಸಿದ್ಧಿಯ ಪರಿಚಯ ಅವರಿಗೆ ಪೂರ್ಣವಾಗಿತ್ತು. ಇನ್ನ ಅನೇಕ ಸಲ ಮಹಾನುಭಾವರು ಅನೇಕ ಮಹಿಮೆಗಳನ್ನು ತೋರಿದ್ದಾರೆ. ಒಬ್ಬ ಆಚಾರ್ಯರು ಅರಳಿಕಟ್ಟೆ ರಾಘವೇಂದ್ರಾಚಾರ್ಯರು ಅಂತ, ಅವರಿಗೆ ಒಳ್ಳೆ ಮಗಳಿದ್ಲು, ಹುಟ್ಟು ಕುರುಡು ಪಾಪ, ಕಣ್ಣೇ ಇಲ್ಲ. ಒಂದು ಸಲ ಆಚಾರ್ಯ ತುಂಬ ಅದು ಕಾಡ್ತಾ ಇತ್ತು. ಯಾವುದೋ ಕಾರಣಕ್ಕೆ ಆ ಮನೆ ಜಗಲಿ ಮೇಲೆ ಮುಂದೆ ಕಟ್ಟಿ ಇರುತ್ತಲ್ಲ, ಅಲ್ಲಿ ಕೂತ್ಕೊಂಡು ಅಳ್ತಾ ಇದ್ಲಂತೆ. ಅವಾಗ ಅಪ್ಪ ಅವರು ಅಲ್ಲಿ ಹೋಗ್ತಾ ಹೋಗ್ತಾ ಆ ಹುಡುಗಿ ಹತ್ತಿರ ಹೋಗಿ, ಯಾಕೆ ಅಳ್ತಾ ಇದೆಯಾ ಅಂತ ಪಟ್ ಅಂತ ಬೆನ್ನ ಮೇಲೆ ಹೊಡೆದು ಹೋಗ್ಬಿಟ್ರು. ಏಟು ಬಿದ್ದ ಕೂಡಲೇ ಅವಳು ಅಳ್ತಾ, ಅಳೋದ್ರಲ್ಲಿ ಹೇಗೆ ಅಪ್ಪ ಹೊಡೆದ, ಅಪ್ಪ ಅವರೇ ಬಂದಿದ್ದಾರೆ ಅಂತ ಗೊತ್ತು. ಆ ಮಾತು ಕೇಳಿದ್ದು ಅಪ್ಪ ಹೊಡೆದ್ರು ಅಂಥೇಳಿ ಜೋರಾಗಿ ಅಳತಾ ಓಡ್ತಾ ಇದ್ದಾಳೆ ಮನೆಯೊಳಗೆ. ಏನಾಯಿತು ಅಂತ ಎಲ್ಲರೂ ಬರ್ ನೋಡ್ತಾರೆ. ಒಂದು ವಿಶೇಷ ಆಗಿತ್ತು, ಆ ಹುಡುಗಿಗೆ ಕಣ್ಣು ಕಾಣಿಸಲಿಕ್ಕೆ ಶುರುವಾಗಿತ್ತು. ಆನಂದ ಪಡ್ತಾಳೆ ಆ ಹುಡುಗಿ, ಅಪ್ಪನ ನೋಡ್ತಾಳೆ, ಅಮ್ಮನ ನೋಡ್ತಾಳೆ, ಎಲ್ಲರೂ ನೋಡ್ತಾಳೆ, ನನ್ನ ಕಣ್ಣು ಕಾಣಿಸ್ತಾ ಇದೆ. ಭಕ್ತರಾದವರಿಗೆ ನಿಜವಾಗಿ ಸಂಸಾರದಲ್ಲಿ ಬಿದ್ದು ಹುಟ್ಟು ಕುರುಡರಾದಂಥ ನಮ್ಮಂಥವರಿಗೆಲ್ಲ ಜ್ಞಾನದ ಕಣ್ಣನ್ನೇ ಕೊಡ್ತಕ್ಕಂಥ ಅಪ್ಪ ಅವರು ಹೊರ ಕಣ್ಣನ್ನು ಕೊಡೋದು ಏನಂತ ಆಶ್ಚರ್ಯಕರವಾದ ವಿಷಯವಲ್ಲ. ಈ ರೀತಿಯಾಗಿ ಅದರಲ್ಲಿ ನಾವು ಮಾಡಬೇಕಾಗಿದ್ದೇನೆಂದರೆ ದೈವಾಂಶ ಸಂಭೂತರಾಗಿರತಕ್ಕಂಥ ಮಹಾನುಭಾವರೆಲ್ಲ ಭೂಮಿಗೆ ಬರ್ತಾರೆ. ತುಂಬ ಪವಾಡಗಳಿವೆ ಹೊರತು, ಒಂದಲ್ಲ ಎರಡಲ್ಲ, ತುಂಬ ಪವಾಡಗಳಿವೆ. ಆ ಎಲ್ಲ ಪವಾಡಗಳನ್ನು ನಾನು ಹೇಳಲಿಕ್ಕೆ ಹೊರಟಿಲ್ಲ. ಇನ್ನೊಂದು, ಪವಾಡಗಳನ್ನು ಹಿಡ್ಕೊಂಡೇ ಒಬ್ಬರ ದೊಡ್ಡಸ್ತಿಯನ್ನು ಅಳಿಯಲಿಕ್ಕೆ ನಾವು ಹೋಗಬಾರದು. ಕೆಲವರಲ್ಲಿ ಪವಾಡವೇ ತೋರದೇ ಇದ್ದಿರಬಹುದು, ಅವರು ಅಷ್ಟು ಮಾತ್ರಕ್ಕೆ ದೊಡ್ಡವರಲ್ಲ ಅಂತ ನಾವು ತಿಳಿಯಬಾರದು. ಇವರ ಕುರಿತು ಇವರಿಂದ ಅನುಗ್ರಹ ಪಡೆದಂಥ ಮೈಸೂರು ಕಟ್ಟೆ ಮನೆಯವರೇ ಆಗಿರ್ತಕ್ಕಂಥ, ಅಲ್ಲೇ ಅಲ್ಲಿರ್ತಕ್ಕಂಥ ಶಿಷ್ಯರಿಗೆಲ್ಲ ಪರಮಾನುಗ್ರಹ ಮಾಡಿದ ನಮ್ಮ ವಿಜಯರಾಮಚಂದ್ರ ವಿಠಲರು, ಜಯೇಶ ವಿಠಲರು, ವಿಜಯರಾಮಚಂದ್ರಾಯರಿಗೆ ಇವರು ಸಾಕ್ಷಾತ್ ಗುರುಗಳು. ಮೈಸೂರು ಅರಮನೆಯಿಂದ ಪಡ್ಕೊಂಡಿರ್ತಕ್ಕಂಥ ಆ ಮುಖ್ಯ ಪ್ರಾಣ ಪ್ರತಿಮಾ ಅವರು ಪಡ್ಕೊಳ್ಳುವಾಗ ವಿಜಯರಾಮಚಂದ್ರಾಯರು ಹತ್ತಿರ ಇದ್ದರು ಅಂತ ಹೇಳ್ತಾರೆ. ಅವರಿಗೆ ಪರಮಾನುಗ್ರಹ ಮಾಡಿದ್ದಾರೆ ಅಪ್ಪ ಅವರು. ವಿಜಯರಾಮಚಂದ್ರರಾಯರು ಹಾಗೆ ಜಯೇಶ ವಿಠ್ಠಲರು ಅವರಿಗೆ ಇವರು ತುಂಬ ಅನುಗ್ರಹ ಮಾಡಿದ್ದಾರೆ. ಹಾಗೆ ಕಳಲೆ ಕೂಸಣ್ಣ ಅವರು ಅವರಿಗೂ ಅಪ್ಪ ಅವರು ತುಂಬ ಅನುಗ್ರಹ ಮಾಡಿದ್ದಾರೆ. ಅವರು ತುಂಬ ಒಡನಾಟ ಅಪ್ಪ ಅವರ ಜೊತೆಗೆ, ಯಾರಿಗೆ ವಿಜಯರಾಮಚಂದ್ರರಾಯರಿಗೂ ಮತ್ತು ಜಯೇಶ ವಿಠ್ಠಲರು ಇವರೆಲ್ಲ, ಜಯೇಶ ವಿಠ್ಠಲರು ವಿಜಯರಾಮಚಂದ್ರರಾಯರ ಶಿಷ್ಯರು. ಎಷ್ಟು ಉಪಾಸನಾ ಅವರದ್ದು ಮಾಡುತ್ತಾರೆ ಅಂದರೆ, ರೋಚನ ನಾಮಕ ಇಂದ್ರದೇವರೇ ಇಲ್ಲಿ ಬಂದರು, ಅವರೊಂದು ಹಾಡನ್ನು ಮಾಡುತ್ತಾರೆ, ಅನೇಕ ಕೃತಿಗಳನ್ನು ಇವರ ಮೇಲೆ ಮಾಡುತ್ತಾರೆ. ಅವರ ಪಡೆದಂಥ ಅನುಭವದ ಸಾರ ಅದು. ಕಪ್ಪು ಗೊರಳನ ಬಿಂಬ ಅಪ್ಪ ಸಲಹೋ. ಕಪ್ಪು ಗೊರಳ ಅಂದರೆ ಕರಿಗೊರಳ ಯಾರು? ರುದ್ರದೇವ. ರುದ್ರದೇವರ ಬಿಂಬ ಯಾರು ಅಂದರೆ ವಾಯುದೇವರು. ಹೌದಲ್ಲವೇ? ಆದರೆ ಹೇಳ್ತಾರೆ, ಕಪ್ಪು ಗೊರಳನ ಬಿಂಬ ಅಪ್ಪ ಸಲಹೋ. ಅದಕ್ಕೆ ಜಗತ್ತಿಗೆ ಆಚಾರ್ಯರು ನೀವು ಅಂತ ನಮ್ಮ ಅಪ್ಪ ಅವರನ್ನು ಸ್ತೋತ್ರ ಮಾಡ್ತಾರೆ. ಅವರು ಅಪ್ಪ ಅವರನ್ನು ಸಾಕ್ಷಾತ್ ವಾಯುದೇವರೇ ಬಂದಿದ್ದಾರೆ, ಸಾಕ್ಷಾತ್ ವಾಯುದೇವರೇ ಬಂದಿದ್ದಾರೆ, ವಿಶೇಷವಾಗಿರತಕ್ಕಂಥ ಆಚಾರ್ಯಗಳನ್ನು ತೋರಿದ್ದಾರೆ ಅಂತ ಈಗಲೂ ಅಲ್ಲಿ ಅದೇ ಥರ ಉಪಾಸನೆ ಮಾಡುತ್ತಾರೆ. ಪ್ರಾಣದೇವರ ಜೊತೆಗೇನೆ ಇಬ್ರಹ್ಮಪುರ ಅಪ್ಪ ಅವರಿಗೆ ವಿಶೇಷವಾದ ಹಸ್ತೋದಕಾದಿಗಳನ್ನು ಕೊಡೋದು ಅಲ್ಲಿ ಚಾಲ್ತಿಯಲ್ಲಿದೆ. ಇರಲಿ, ಯಾರ ಯಾರ ಅಭಿಪ್ರಾಯಗಳು ಅವರವರ ಅನುಭವಗಳು ಅವರವರದ್ದಿರುತ್ತೆ. ಎಲ್ಲಿ ಹೌದು ಅಂತ ಅಭಿಪ್ರಾಯ ಬರುತ್ತೋ ಅಲ್ಲಿ ಅಲ್ಲ ಅಂತ ಅಭಿಪ್ರಾಯ ಹುಟ್ಟುಕೊಂಡೇ ಬರುತ್ತೆ ನೆರಳಿನಂತೆ. ಈ ಅಲ್ಲ ಅನ್ನೋದು ತಂಟೆಗೆ ನಾವು ಹೋಗೋದು ಬೇಡ. ಹೌದು ಅನ್ನೋದನ್ನು ನಮಗೆಷ್ಟು ಅನುಭವ ಕೆಟ್ಟುಕತ್ತೆ ನೋಡೋಣ. ದೊಡ್ಡವರು ಅಂತ ಉಪಾಸನೆ ಅಂತೂ ಇದ್ದೇ ಇರುತ್ತೆ. ಯಾಕೆ, ಅಲ್ಲಿ ನಾನು ಮನಗಂಡದ್ದು ಅಪ್ಪ ಅವರ ಪ್ರಭಾವ ಆ ವ್ಯಕ್ತಿಗಳ ಮೇಲೆ ಎಷ್ಟಾಗಿತ್ತು ಎಂಬುದನ್ನು ಚೆನ್ನಾಗಿ ತೋರಿಕೊಡ್ತಾರೆ. ಜಯೇಶ ವಿಠ್ಠಲರಿಗೆ ಅವರು ಕಾಶಿಗೆ ಹೋಗಬೇಕು ಅಂತ, ಇಲ್ಲೇ ಗುರುಗಳಿದ್ದಾರೆ ವಿಜಯರಾಮಚಂದ್ರರಾಯರು, ಯಾಕೆ ಯಾಕೆ ಹೋಗ್ತೀರಾ, ಇಲ್ಲೇ ಇದ್ದೀವಲ್ಲ. ಇಲ್ಲ, ಕಾಶಿಗೆ ಹೋಗಬೇಕು, ಕಾಶಿಗೆ ಕಷ್ಟಪಟ್ಟು ಹೋದರೆ ಅಲ್ಲಿ ರುದ್ರದೇವರು ಇರುವ ಜಾಗದಲ್ಲಿ ಇವರೇ ಕೂತಿದ್ದಾರೆ. ಆಶ್ಚರ್ಯ ಇವರಿಗೆ, ನೋಡ್ತಾರೆ ಯಾಕೆ ಅಲ್ಲೇ ಇದ್ದೀನಲ್ಲ, ಇಲ್ಲಿಗೆ ಯಾಕೆ ಕಷ್ಟಪಟ್ಟು ಬಂದಿದ್ದು ಅಂತ ಹೇಳಿದ ಕೂಡಲೇ ಮತ್ತು ತಿರುಗಿ ಓಡಿ ಬಂದು ಕಾಲು ಹಿಡಿದ್ರು. ಅವಾಗ ಹೇಳಿದ್ರಂತೆ, ಇಲ್ಲಿದ್ದವನೇ ಅಲ್ಲಿರೋದು, ಅದಕ್ಕೆ ನಾನು ಹೇಳಿದ್ದು ಯಾಕೆ ಹೋಗ್ತೀಯಾ ಅಂತ ಅಂತ ಇಲ್ಲಿ ಬಂದ ಮೇಲೆ ಹೇಳ್ತಾರಂತವ್ರು. ಈ ರೀತಿ ಅನುಭವಗಳನ್ನು ಪಡೆದಂತಹ ವ್ಯಕ್ತಿಗಳವರು ಯಾವ ಅನುಭವಗಳು ಇಲ್ಲದೇ ಇರುವಂಥ ನಮ್ಮಂಥ ಸಾಮಾನ್ಯ ಜನರಿಗೆ ಆ ಅನುಭವಗಳಿಂದ ಕೂಡಿದ ವಿಚಾರಗಳು ಅರ್ಥ ಆಗುವುದೇ ಬಹಳ ಕಠಿಣ. ಅದಕ್ಕೆ ಪ್ರಾಯಶಃ ನಮ್ಮ ಜಯೇಶ ವಿಠ್ಠಲರಾಗಲಿ, ವಿಜಯರಾಮಚಂದ್ರ ವಿಠ್ಠಲರಾಗಲಿ, ಅವರ ಶಿಷ್ಯ ವರ್ಗ ಏನಿದೆ, ಈಗಲೂ ಅವರು ಮಾಡಿದ ಕೃತಿಗಳನ್ನು ಜಗತ್ತಿಗೆ ಹೊರಬಿಟ್ಟಿಲ್ಲ, ಅವರಪ್ಪಣೆ ಮಾಡಿ ಹೋದರಂತೆ. ನಾವು ಅನೇಕ ಶಿಷ್ಯರಿಗೆ ನಮಗೆ ಗೊತ್ತಿದ್ದ ರಹಸ್ಯಗಳು ಹೇಳಿರ್ತಬೋದು, ಅದನ್ನು ಹೊರಗಿನ ಜಗತ್ತಿಗೆ ಹೇಳಿದರೆ ಅದು ಹೀಯಾಟಕ್ಕೆ, ಹೀಯಾಳತನಕ್ಕೆ, ಅಂದರೆ ಅವ್ರು ಹೀಯಾಳಿಸಿಬಿಡ್ತಾರೆ, ಅದಕ್ಕೆ ಕಾರಣ ಆಗುತ್ತೆ. ಬೇಡ, ಯಾರಿಗೂ ಹೊರಗೆ ಹಾಕಬೇಡಿ ಅಂತ ಹೇಳಿದ್ದಾರೆ. ಈಗಲೂ ಶಿಷ್ಯ ವರ್ಗದವರು ಅದನ್ನು ಪ್ರಾಣವಾಗಿ ಬಚ್ಚಿಟ್ಟುಕೊಂಡಿದ್ದಾರೆ. ತಮ್ಮ ಆ ಯಾವುದೇ ಇದನ್ನು ಹೊರಗೆ ಹಾಕೋದೇ ಇಲ್ಲ, ಯಾರಿಗೂ ಕೊಡೋದಿಲ್ಲ. ಒಬ್ಬರಿಗೆ ಕೊಡಬೇಕು ಅಂದರೆ ಅವರು ಹಿಂದೆ ಮುಂದೆ ನೋಡ್ತಾರೆ. ಹಾಗೆ ನಮ್ಮ ತಂದೆ ವೆಂಕಟೇಶ ವಿಠ್ಠಲರ ಆ ಒಂದು ಶಿಷ್ಯವರ್ಗದವರು ಹಾಗೆ ಅವರ ಕೃತಿಗಳನ್ನು ಸಾಮಾನ್ಯ ಎಲ್ಲರಿಗೂ ಕೊಡಲಿಕ್ಕೆ ಹೋಗೋದೇ ಇಲ್ಲ, ನೋಡಿ 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 ಕೊಡ್ತಾರೆ. ಯಾರಿಗಾರು ಕೊಟ್ಟರು ಅಂದರೆ ಅವರೆಲ್ಲ ಅವರೊಬ್ಬರು ಕ್ಲಾಸ್ ತೊಗೊಂಡ್ರು ಅಂತ ಅರ್ಥನೆ, ಯಾಕೆ ಕೊಡ್ತೀರಾ ಎಲ್ಲರಿಗೂ ಅಂತ. ಆ ರೀತಿಯಾಗಿರತಕ್ಕಂಥ ಮಹಾನುಭಾವರ ಆರಾಧನೆ ಇವತ್ತು ನಾನು ಸ್ವಲ್ಪ ಮಾತ್ರ, ಹೇಗೆ ಬೆಲ್ಲದಚ್ಚನ್ನ ಮಕ್ಕಳ ಬಾಯಿಗೆ ತೋರಿಸಿದಂತೆ ನಮ್ಮ ಅಪ್ಪ ಅವರ ಒಂದು ವಿಶೇಷ ಅನೇಕ ರೀತಿಯಾಗಿರತಕ್ಕಂಥ ಮಹಿಮೆಯಲ್ಲಿ ಚೂರು ಭಾಗ ತೋರತಾ ಇದ್ದೆ. ಇನ್ನು ಒಂದನ್ನು ಹೇಳಿ ಪೂರ್ಣಗೊಳಿಸ್ತೇನೆ. ಅವರ ಮೈಯಿಂದ ಪರಿಮಳ ಸದಾ ಬರ್ತಾ ಇತ್ತು. ಅವರು ಸ್ನಾನ ಮಾಡಿದರೆ ತುಂಬ ದೂರದವರೆಗೂ ಘಮ ಘಮ ಒಳ್ಳೆ ಮಲ್ಲಿಗೆ ರಾಶಿ ಇದ್ದರೆ ದುಂಡು ಮಲ್ಲಿಗೆ ಹೇಗೆ ವಾಸನೆ ಬರಬೇಕು ಕೇತಕಿ, ಅಂತಹ ಪುಷ್ಪದ ವಾಸನೆ ಬರ್ತಾ ಇತ್ತಂತೆ. ಅದಕ್ಕೆ ಅವರನ್ನೇ ಕೇಳಿದರು ಯಾರು, ಏನು ಕಾರಣ? ಅವ್ರು ಹೇಳಿದ್ರಂತೆ ನಿತ್ಯ ವಿಶೇಷವಾಗಿರತಕ್ಕಂಥ ಸುಧಾದಿ ಗ್ರಂಥಗಳ ಚಿಂತನೆ ಮಾಡಿದ್ದಕ್ಕೆ ಪರಿಮಳ ಬರ್ತಾ ಇದೆ. ಆದರೆ ನಮ್ಮ ಕಟ್ಟೆ ಮನೆಯಲ್ಲಿ ವಿಜಯರಾಮಚಂದ್ರರ ಮಾತಿಷ್ಟೇ, ಅವರು ಸಹಜವಾಗಿ ಗಂಧವಾಹನರೇ ಬಂದಿದ್ದಾರೆ. ಅದಕ್ಕೆ ಅವರ ಹುಡುಗರಿದ್ದಾಗ ಚೇಷ್ಟೆಗಳೆಲ್ಲ ನೋಡ್ತಾ ಬಂದರೆ, ಅಕ್ಷರವನ್ನು ಬರೀಲಿಕ್ಕೆ ನೋಡಿದಾಗ ಮಾರನೇ ದಿನವೇ ಅಪ್ಪನನ್ನು ಕೇಳೋದು, ಯಾಕೆ ಹಿಂದೆ ಬರೆಸಿದ್ದನ್ನೇ ಬರೆಸ್ತಾ ಇದ್ದೀರಾ ಅಂತ ಕೇಳೋದು, ಅನೇಕ ಚರ್ಯಗಳಿವೆಲ್ಲ ನೋಡ್ತಾ ಬಂದಾಗ ಎಲ್ಲ ಅಲ್ಲಲ್ಲಲ್ಲೇ ಹೋಲಿಕೆ ಜ್ಞಾನಿಗಳಿಗೆ ಕಾಣಿಸ್ತಾ ಬರ್ತಾ ಇದೆ. ಅಲ್ಲ ಅನ್ನೋರಿರಲಿ, ನಾನು ಬೇಡಂಬಲ್ಲ, ಆದರೆ ಅದನ್ನು ಗಟ್ಟಿ ಉಪಾಸನೆ ಮಾಡಿ ಸಿದ್ಧಿ ಪಡ್ಕೊಂಡಂಥ ಮಹಾನುಭಾವರ ಪಾದ ಹಿಡಿದವರು ನಾವೆಲ್ಲ. ಆದ ಕಾರಣ ಆ ಒಂದು ಭಾಗವನ್ನು ನಾನು ಪರಿಚಯ ಮಾಡಿಕೊಟ್ಟೆ. ಅನೇಕ ಜನಕ್ಕೆ ಕಣ್ಣು, ಅನೇಕ ಜನರಿಗೆ ವಿಶೇಷವಾದಂಥ ಜ್ಞಾನ ಎಲ್ಲವನ್ನ ಅನುಗ್ರಹ ಮಾಡಿದರು. ಅಷ್ಟೇ ಅಲ್ಲ, ಯಾರ್ಯಾರಿಗೆ ಗುಟ್ಟಾಗಿ, ಯಾರು ನಮ್ಮ ಗುರುಜಗನ್ನಾಥದಾಸರಿಗೆ ಬೀಜಾಕ್ಷರ ಬರೆದು ಬಾಯಿಯಲ್ಲಿ ಅದ್ಭುತವಾದ ಜನ್ಮ ಜನ್ಮದ ಜ್ಞಾನ ಮರುಕಳಿಸುವಂತೆ ಮಾಡಿದ್ದೇ ನಮ್ಮ ಅಪ್ಪ ಅವರು. ಆ ರೀತಿಯಲ್ಲಿ ಮಹಾಜ್ಞಾನಿಗಳವರು, ಅವರ ಆರಾಧನೆ ಇವತ್ತು ಅವರಂತರ್ಯಾಮಿ ಸ್ವಾಮಿ ಗೋಪಾಲಕೃಷ್ಣ ಯೋಗಿ ನಾರಾಯಣಾಚಾರ್ಯರಿಂದ ಉಪವಾಸದಿಂದ ಕೆತ್ತಿದ ಶಿಲೆ ಅದು. ಆ ಮೂರ್ತಿಯಲ್ಲಿ ತಾವು ಸನ್ನಿಹಿತರಾಗಿದ್ದಾರೆ ಮಹಾನುಭಾವರು. ಅಷ್ಟೇ ಅಲ್ಲ, ಅಪ್ಪ ಅವರು ಇಲ್ಲದ ಜಾಗ ಎಲ್ಲಿ, ಜಗತ್ತಿನಲ್ಲಿ ಎಲ್ಲ ವ್ಯಾಪಿಸಿದ್ದಾರೆ ಮಹಾನುಭಾವರು ಯೋಗಿಗಳವರು. ಅವರನ್ನು ಜ್ಞಾನಿಗಳ ಒಂದು ದೀವಟಿಗೆ, ಕರದೀಪದ ಬೆಳಕಿನಲ್ಲಿ ಜ್ಞಾನಿಗಳನ್ನು ಗುರುತಿಸಿ ಅವರ ಸೇವಾ ಮಾಡುವ ಭಾಗ್ಯ ನಮ್ಮಂಥವರಿಗೆ ಸಿಗಬೇಕಷ್ಟೆ, ಅದಷ್ಟಕ್ಕಿಂತ ಇನ್ಯಾವುದೂ ಇಲ್ಲ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು.